దేవకి అందులో, హే స్వామి, ఇడీ జగత్తన నిన్న హొట్టేలు ఇట్కొండిద్యో, అంత నేను నన్న హొట్టేలు బరోదు అందరే, ఇదెల్ల నాటకాలవే. ಎರಡು ನಿಮಿಷ ನೋಡ್ತೀನಿ ಎಲ್ಲರೂ. ಬ್ರಹ್ಮಾಂಡವನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀಯಾ ಹರಿಯೇ, ಅಂಥ ನೀನು ನನ್ನ ಹೊಟ್ಟೆಯಲ್ಲಿ ಬಂದದ್ದು ಅಂದರೆ ಅದು ಮನುಷ್ಯ ಲೋಕಕ್ಕೆ ಒಂದು ವಿಡಂಬನೆ. ವಿಡಂಬನ ಅಂದರೆ ನಾಟಕ ಮಾಡಿದಂತೆ ಮಾಡ್ತಾ ಇದ್ದೀಯ ಹರಿಯೇ. ಮನುಷ್ಯರಾದವರು ಒಂದು ಆನೆ ಮರಿಯನ್ನು ಹಡಿಯಲಿಕ್ಕೆ ಆಗಲ್ಲ, ಸಾಧ್ಯವಿಲ್ಲ ಅದು. ಅಂಥದ್ದು ಬ್ರಹ್ಮಾಂಡವನ್ನು ಹಡೀಲಿಕ್ಕಾಗುತ್ತಾ? ಬ್ರಹ್ಮಾಂಡವನ್ನೇ ಹೊತ್ತಿರುವವ ನಿನ್ನನ್ನು ಹಡೀಲಿಕ್ಕಾಗುತ್ತಾ? ನಮ್ಮ ಗರ್ಭದಲ್ಲಿ ನೀನೇ ಅಚಿಂತ್ಯದ್ಭುತ ಶಕ್ತಿಯಿಂದ ಪ್ರವೇಶ ಮಾಡ್ತೀಯ, ಹೊರಗೆ ಬಂದು ನಿಂತಿದ್ದೀಯ. ನಂತರ ವಿಶೇಷವಾಗಿ ಭಗವಂತ ಹೇಳ್ತಾ ಇದ್ದಾನೆ, ತ್ವಮೇವ ಪೂರ್ವ ಸರ್ಗೇ ಭೂಹು ಪೃಷ್ಣಿ ಸ್ವಯಂಭುವೇ ಸತಿ ತದಾಯಂ ಸುತಪ ನಾಮ ಪ್ರಜಾಪತಿರ ಕಲ್ಮಷಃ. ಹಿಂದಿನ ಕಲ್ಪದಲ್ಲಿ, ಸೃಷ್ಟಿಯಲ್ಲಿ ನೀನು ಪೃಷ್ಣಿ ಅಂತ ಆಗಿದ್ದೀಮ, ಇವರು ಸುತಪ ಎಂಬ ಪ್ರಜಾಪತಿ. ಬ್ರಹ್ಮದೇವರ ಆದೇಶದಿಂದ ವಿಶೇಷವಾಗಿ ಮಕ್ಕಳನ್ನು ಪಡೆಯಲಿಕ್ಕಾಗಿ ನೀವು ವಿಶೇಷ ತಪಸ್ಸನ್ನು ಮಾಡಿದ್ದೀರಿ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ತೇಪಾಥೇ ಪರಮಂ ತಪಃ. ಇಂದ್ರಿಯವನ್ನು ವಿಶೇಷವಾಗಿ ಇಂದ್ರಿಯಗಳ ಗುಂಪನ್ನು ನಿಗ್ರಹ ಮಾಡಿ ವಿಶೇಷವಾದ ತಪಸ್ಸನ್ನು ನೀವಿಬ್ಬರು ಮಾಡಿದ್ದೀರಿ. ತಪಸ್ಸು ಅಂದರೆ ಹೇಗೆ? ನಾವೆಲ್ಲ ಅಂದುಕೊಳ್ತೀವಿ, ನಾವು ಏನಾದರೂ ಪೂಜಾ ಇತ್ಯಾದಿಗಳು ಮಾಡೋಕ್ಕೆ ತುಂಬ ಸ್ಟ್ರೈನ್ ಆಗುತ್ತೆ. ಈ ದೇವತೆಗಳು ಮುನಿಗಳು ಅವರಿಗೆಲ್ಲ ಸ್ಟ್ರೈನೇ ಇರಲ್ಲ, ಏನೂ ಇರಲ್ಲ, ಹ್ಯಾಪಿಯಾಗಿರ್ತಾರೆ, ಏನೂ ಇಲ್ಲ. ನಮಗೇನೇನು ಕಷ್ಟಗಳು ಬರುತ್ತೋ ಎಲ್ಲ ಅವ್ರಿಗೆ ಬರುತ್ತೆ, ಅವರು ತಡ್ಕೊಳ್ತಾರೆ ಇಷ್ಟೇ, ಇನ್ನೇನಿಲ್ಲ. ತಡ್ಕೊಳ್ತಾರೆ, ಅವರು ತಡ್ಕೊಳ್ಳೋ ದೀಕ್ಷೆ ಇದೆ ಅವರಿಗೆ. ಅದನ್ನು ಹೇಳ್ತಾರೆ ಇಲ್ಲಿ, ವರ್ಷ ವಾತ ಆತಪ ಹಿಮ ಘರ್ಮ ಕಾಲ ಗುಣಾಣನು ಸಹ ಮಾನವ ಶ್ವಾಸರೋಧ ವಿನಿರ್ಧೂತ ಮನೋಮಲವು. ಒಂದು ಕಡೆ ಶ್ವಾಸವನ್ನು ಬಿಗಿ ಹಿಡಿದು ಒಳಗಿರತಕ್ಕಂಥ ಮನಸ್ಸಿನ ಮಲವನ್ನೆಲ್ಲ ಪ್ರಾಣಾಯಾಮದಿಂದ ಕಳ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಆ ತಪಸ್ಸು ಮಾಡುವುದು ಏನು ಎ ಸಿ ರೂಮಲ್ಲ, ಕಾಡಲ್ಲಿ. ಆ ಕಾಡಲ್ಲಿ ತಪಸ್ಸು ಮಾಡುವಾಗ ಏನು ಬೇಕಾದರೂ ಬರುತ್ತೆ. ಮಳೆ ಬರ್ತಾ ಇತ್ತು, ಗಾಳಿ ಹಾಗೆ ಬರ್ತಾ ಇತ್ತು, ಹಾಗೆ ವಿಶೇಷವಾದ ಬಿಸಿಲು ಬರ್ತಾ ಇತ್ತು, ಚಳಿ ಹಾಗೆ ಬರ್ತಾ ಇತ್ತು, ಹಾಗೆ ಸೆಕೆ ತುಂಬ ಆಗ್ತಿತ್ತು. ಇವೆಲ್ಲ ಕಾಲಕ್ಕೆ ಅನುಗುಣವಾಗಿ ಏನೇನು ಬರ್ತಾ ಇತ್ತೋ ಅವೆಲ್ಲ ಸಹ ಮಾನವು ತಡ್ಕೊಳ್ತಾ ಇದ್ರು. ಇದನ್ನೇ ದಾಸರಾಯರು ಒಂದು ಮಾತಲ್ಲಿ ಹೇಳ್ತಾರೆ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ದಿನ ದಿನದಿ. ಭಗವಂತ ಕೊಟ್ಟಿದ್ದಿದು ಅಂತ ತಡ್ಕೊಳ್ಳೋದೆ ತಪಸ್ಸು. ನಮ್ಮಲ್ಲಿ ಆ ತಡ್ಕೊಳ್ಳೋ ಶಕ್ತಿಯೇ ಇಲ್ಲ. ಶಕ್ತಿಯೂ ಇಲ್ಲ, ಆಸಕ್ತಿಯೂ ಇಲ್ಲ. ಇನ್ನ ಹೇಳ್ತಾ ಇದ್ದಾರೆ, ಶ್ವಾಸ ರೋಧ ವಿನಿರಧೂತ ಮನೋಮಲವು. ಆ ಶ್ವಾಸವನ್ನು ಬಿಗಿ ಹಿಡಿದು ವಾಯು ಜಯವನ್ನು ಪಡೆದದ್ದರಕ್ಕೆ ಮನಸ್ಸಿನ ದೋಷಗಳೆಲ್ಲ ಹೋಗಿಬಿಟ್ಟಿವೆ. ಶೀರ್ಣಪರ್ಣಾನಿಲಾಹಾರೌ ಉಪಶಾಂತೇನ ಚೇತಸ ಮತ್ತಃ ಕಾಮಾನ್ ಅಭಿಪ್ಸಂತೌ ಮದಾರಾಧನ ಮೀಹತು. ಆಹಾರ ಏನಿತ್ತಿವರಿಗೆ ಅಂದರೆ ಶೀರ್ಣ ಪರ್ಣ ಅನಿಲ ಆಹಾರವು ಕೆಳಗ ಬಿದ್ದಂಥ ಉದುರಿದ ಎಲೆಗಳನ್ನು ತಿಂದಿದ್ರಂತೆ. ಹಾಗೂ ಇರ್ಬೋದು ನೋಡಿ ವ್ಯವಸ್ಥೆ, ಆಧಾರ ಸಿಗಬೇಕು. ಉದುರಿ ಬಿದ್ದ ಎಲೆ, ಯಾಕೆ ಎಲೆ ಕಿತ್ತೆ ತಿನ್ಬೋದಲ್ಲ, ಆ ಉದುರಿ ಬೀಳೋವರೆಗೂ ಕಾಯೋದು ಯಾಕೆ ಅಂದರೆ ನಾವು ಮಾಡುವ ತಪಸ್ಸಿನಿಂದ ಸುತ್ತಿರುವವರಿಗೆ ತೊಂದರೆ ಆಗಬಾರ್ದು, ಅದು ಪ್ರಧಾನ ನೋಡಿ. ಸುತ್ತಿರತಕ್ಕಂತಹ ಗಿಡಗಳು ಪಾಪ ಅವು ಏನು ಮಾತಾಡಲ್ಲ, ಅವು ತಮ್ಮ ಗಿಡದಲ್ಲಿ ಆ ಎಲೆಗಳು ಎಲ್ಲ ಬಿಟ್ಟಿರ್ತವೆ. ಅಂಥ ಕಾಲಕ್ಕೆ ನಾವು ಹೋಗಿ ಬಲವಂತವಾಗಿ ಅದನ್ನು ಮುರಿದು ಎಲ್ಲ ಮಾಡಿದರೆ ಏನೂ ಅನ್ನಲ್ಲ, ದೇವ ಸುಮ್ಮನೆ ಇರಲ್ಲ, ದೇವರಿಗೆ ಪ್ರೀತಿ ಆಗಲ್ಲ. ಅದಕ್ಕೆ ಗಿಡಗಳು ತಾವಾಗಿ ಎಲೆಗಳನ್ನು ಉದುರಿಸುತ್ತೆ ಚೂರು ಒಣಗಿದಾಗ, ಅದನ್ನು ತಗೊಂಡು ತಿಂತಾ ಇದ್ರಂತೆ. ಶೀರ್ಣ ಪರ್ಣ ಇನ್ನು ಅದೂ ಇಲ್ಲ, ಕೆಲವೊಮ್ಮೆ ಗಾಳಿ ಮಾತ್ರ ಸ್ವೀಕಾರ ಮಾಡ್ತಾ ಇದ್ರಂತೆ. ಅನಿಲ ಆಹಾರವು ಉಪಶಾಂತೇನ ಚೇತಸ, ವಿಶೇಷವಾಗಿರತಕ್ಕಂಥ ಮನಸ್ಸು ಪ್ರಶಾಂತವಾಗಿದ್ದವರಿಗೆ ಭಗವಂತನಾದ ನನ್ನಿಂದ ನೀವು ಎಲ್ಲ ಬಯಸ್ತಾ ನನ್ನ ಆರಾಧನೆ ಮಾಡಿದ್ದೀರಿ, ಅವಾಗ ಹೇಳ್ತಾ ಇದ್ದಾರೆ ತದಾವಾಂ. ವಿಶೇಷವಾಗಿರತಕ್ಕಂಥ ನೀವು ಈ ತಪಸ್ಸನ್ನು ಎಷ್ಟು ಕಾಲ ಮಾಡಿದ್ದೀರಿ ಅಂತ ಹೇಳ್ತಾರೆ, ತಪಃ ಪರಮ ದುಷ್ಕರಂ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂಥ ತಪಸ್ಸನ್ನು ಮಾಡಿದ್ದೀರಿ. ಎಷ್ಟು ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ ಮಹಾತ್ಮನೋ, 12,000 ವರ್ಷಗಳ ಕಾಲ ತಪಸ್ಸು ಮಾಡಿದರಂತೆ ಇವರು. ನಾವು 12 ದಿವಸ ಮಾಡುವುದರೊಳಗೇನೆ ಯಪ್ಪ ಯಾಕೋ ದೇವರು ಬಂದಿಲ್ಲ ಅಂತ ನೋಡ್ತಾ ಇರ್ತೀವಿ. 12,000 ವರ್ಷಗಳ ಕಾಲ ತಪಸ್ಸು ಮಾಡಿದರಂತೆ ಅವರು. ನಮಗೇ ಇರಲಿ, ಎಲ್ಲ ಪ್ರತಿಯೊಂದಕ್ಕ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದಾರೆ. ನೋಡಿಯಪ್ಪ, ನಿಮಗೂ ಪ್ರಾರಬ್ಧ ಕರ್ಮ ಭೀಕರವಾಗಿ ಕೂತಿರುತ್ತೆ, ಅದು ಹೋದರೆ ಹೊರತು ಅನುಗ್ರಹ ಆಗಲ್ಲ, ಅದು ಹೋಗ್ಲಿಕ್ಕೆ ತಪಸ್ಸು ಮಾಡಬೇಕು. ನೀವು ಕೂಡ ತಪಸ್ಸನ್ನೇ ಭಗವಂತನ ಆಲೋಚನೆ, ತಪ ಆಲೋಚನೆ, ವಿಶೇಷವಾದ ಆಲೋಚನೆ ಭಗವಂತನ ಮಾಡ್ತಾ ಬಂದರೆ ಹೋಗುತ್ತೆ, ಅದು ಈ ಕೂಡಲೇ ಹೋಗಲ್ಲಪ್ಪ, ತುಂಬ ಕೂತಿರುತ್ತಲ್ಲ, ನಿಧಾನಕ್ಕೆ ಹೋಗುತ್ತೆ, ತಡ್ಕೋಬೇಕು. ಫಲಕ್ಕಾಗಿ ಕಾಯಬೇಕು. ಅದಕ್ಕೆ ವಾದಿರಾಜರ ಒಳ್ಳೆ ಹಾಡನ್ನು ಹೇಳ್ತಾರೆ, ತಾಳುವಿಗೆಗಿಂತ ಅನ್ಯ ತಪವೂ ಇಲ್ಲ. ತಡ್ಕೊಳ್ಳೋದೇನದಲ್ಲ, ತಡ್ಕೊಳ್ಳೋದಕ್ಕಿಂತ ತಪಸ್ಸಿಲ್ಲ ಅಂತ ಹೇಳ್ತಾರೆ. ನಂತರ ಈರಿ ತದ್ವಾಂ ಪರಿತುಷ್ಟೋಹ ಮಮುನಾ ಬಭುಶಾ ನಗೆ ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾ ಚ ಹೃದಿವಾ ಭಾವಿತ. ನಿಮಗೇನು ಈ ಕಾಣಿಸ್ತಾ ಇದ್ದೀನಲ್ಲ, ಈ ರೂಪದಿಂದಲೇ ನೀವು ವಿಶೇಷವಾಗಿ ಹೃದಯದಲ್ಲಿ ನನ್ನಿಟ್ಟುಕೊಂಡು ತಪಸ್ಸಿನಿಂದ ಭಕ್ತಿಯಿಂದ ನನ್ನ ವಿಶೇಷವಾಗಿ ಚಿಂತನೆ ಮಾಡಿದ್ದೀರಿ, ಆವಾಗ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷನಾದೆ. ಆವಾಗ ವರ ಕೇಳಿ ಅಂತ ನಿಮ್ಮನ್ನು ಕೇಳಿದಾಗ ನೀವು ಕೇಳಿದ್ದೇನು ಗೊತ್ತಾ, ನಿನ್ನಂಥ ಮಗನ ಕೊಡು. ಆವಾಗ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಅಜುಷ್ಟ ಗ್ರಾಮ್ಯ ವಿಷಯವು ಅನಪತ್ಯೌ ದಂಪತಿ ನಭವ್ರಾಥೆಯ ಪವರ್ಗಮ್ಮೆ ಮೋಹಿತವು ಮಮ ಮಾಯಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ನೀವಿಬ್ಬರು ಇನ್ನು ದಂಪತಿಗಳು, ಮಕ್ಕಳೇ ಆಗಿದ್ದಿಲ್ಲ, ನನ್ನ ಮಾಯೆಯಿಂದ ಮೋಹಿತರಾಗಿ ನಾನೇ ಮೋಕ್ಷವನ್ನೇ ಕೊಡತಕ್ಕಂಥ, ನನ್ನನ್ನು ಮೋಕ್ಷ ಕೊಡುವಂತ ಕೇಳಿಲ್ಲ, ಮಕ್ಕಳು ಬೇಕು ಅಂತ ಕೇಳಿದ್ದೆ ನೀವು. ಅಂದ್ರೆ ಇಲ್ಲಿ ಅರ್ಥ ಆಗತ್ತೆ, ನಮ್ಮ ಕರ್ಮ ಕೂತಿದ್ರೆ ದೇವರೇ ಎದುರಿಗೆ ಬಂದರು ನಮ್ಮಲ್ಲಿ ಬದಲಾವಣೆ ಬರಲ್ಲ, ನಮ್ಮಲ್ಲಿ ಬದಲಾವಣೆ ಬರಲ್ಲ, ಕರ್ಮ ಕಳಿಬೇಕಾಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ಆವಾಗ ವಿಶೇಷವಾಗಿ ನಾನು ಹೊರಟು ಹೋದ ಮೇಲೆ ನನ್ನಿಂದ ಹೊರಬಡದಂಥ ನೀವು ವಿಶೇಷವಾಗಿ ನನ್ನಂಥ ಮಗ ಪಡೆಯಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಿ. ನಿಮಗೆ ನಾನು ಮಗನಾಗಿ ಬಂದೆ, ನನಗೆ ಸಮಾನನಾದವರು ಯಾರೂ ಇಲ್ಲ, ಆದ್ದರಿಂದ ನಾನೇ ಮಗನಾಗಿ ಬರಬೇಕಾಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಹಂ ಸುತೋ ವಾಮ್ ಅಭವಂ ಪೃಷ್ಣಿ ಗರ್ಭ ಇತಿ ಸ್ಮೃತಃ. ನಾನೇ, ನೀವು ನಿನ್ನ ಹೆಸರು ಪೃಷ್ಣಿ, ನನ್ನ ಹೆಸರು ಪೃಷ್ಣಿ ಗರ್ಭ ಅಂತ ಬಂತು. ಆ ವಿಶೇಷವಾಗಿ ನಿಮಗೆ ನಾನು ಪುನಃ ಪುನರೇವಾಹಂ ಆದಿತ್ಯಾಂ ಆಸ ಕಾಶ್ಯಪ ಉಪೇಂದ್ರೈತಿ ವಿಖ್ಯಾತ ವಾಮನತ್ವಾಚ್ಚ ವಾಮನಃ. ನೀವೇ ಅದಿತಿ ಕಶ್ಯಪರಾಗಿ ಬಂದ್ರಿ, ನಿಮ್ಮಿಂದೇ ನಾನು ವಾಮನನಾಗಿ ಬಂದೆ. ಹಾ, ತೃತೀಯಸ್ಮಿನ್ ಭವೇಹಂ ವೈ ತೇನೈವ ವಪುಷಾಥವಾಂ ಜಾಯು ಜಾತೋ ಭೂಯಸ್ತಯೋರೇವ ಸತ್ಯಂ ಮೇ ವ್ಯಾಹೃತಂ ಸತೀ. ಹಾ, ಇವಾಗ ವಿಶೇಷವಾಗಿ ನಿಮಗೆ ನಾನಿವಾಗ ಮಗನಾಗಿ ಬರ್ತಾ ಇದ್ದೇನೆ. ನಿಮ್ಮ ಆ ಹಿಂದೆ ನಾನು ಯಾವ ರೂಪದಿಂದ ಇದ್ದೆ ಆ ರೂಪವನ್ನೇ ನಿಮಗೆ ದರ್ಶನ ಕೊಟ್ಟೆ. ಯಾಕೆ ಅಂದರೆ ಪ್ರಾಗ್ಜನ್ಮ ಸ್ಮರಣಾಯ ಮೇ, ಹಿಂದಿನ ಜನ್ಮ, ಹಿಂದೆ ನಾನು ಹೇಗಿದ್ದೆ ಎಂಬುದನ್ನು, ನಿಮಗೆ ಯಾವ ರೂಪದಲ್ಲಿ ದರ್ಶನ ಕೊಟ್ಟಿದ್ದೆ ಎಂಬುದು ನಿಮ್ಗೆ ನೆನಪಾಗಲಿ ಅಂತ ಕೊಟ್ಟಿದ್ದೇನೆ. ನಾನ್ಯಥಾ ಮದ್ಭವ ಜ್ಞಾನಂ ಮರ್ತಲಿಂಗೇನ ಜಾಯತೆ. ಇಲ್ಲದಿದ್ದರೆ ನಾನು ಬಂದದ್ದು ನಿಮಗೆ, ನಾನು ಮನುಷ್ಯನಂತೆ ಬಂದುಬಿಟ್ರೆ ನಿಮ್ಗೆ ಅರ್ಥವೇ ಆಗಲ್ಲ, ನಾನು ದೇವರು ಎಂಬುದೇ ನಿಮಗೆ ಗೊತ್ತೇ ಆಗಲ್ಲ. ಈಗ ನೀವು ಈ ಜನ್ಮದಲ್ಲಿ ಯುವಾಂ ಮಾಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚ ಅಸಕೃತ್ ಚಿಂತಯಂತೌ ಕೃತ ಸ್ನೇಹೌ ಯಾಸ್ಯೇಥೇ ಸ್ವಂ ಮದ್ಗತಿಂ ಪರಾಂ. ಈ ಜೀವನದಲ್ಲಿ ಸ್ವಲ್ಪ ನನ್ನ ದೇವರು ಅಂತ, ಇನ್ನು ಸ್ವಲ್ಪ ಹೊತ್ತು ಮಗ ಅಂತ ಚಿಂತನೆ ಮಾಡ್ತಾ ನನ್ನಲ್ಲೇ ಮನಸ್ಸಿಟ್ಟು ನನ್ನ ಸನ್ನಿಧಾನ ಪಡೆಯುತ್ತೀರಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟ ಭಗವಂತ. ಭಗವಂತ ಇಷ್ಟು ಹೇಳಬೇಕಾಗಿದ್ದು ಹೇಳಿ ಸುಮ್ಮನಾದ. ಅಷ್ಟೇ ಅಲ್ಲ, ತನ್ನದೇ ಆದ ಶಕ್ತಿಯಿಂದ ಆ ಇಬ್ಬರು ದಂಪತಿಗಳು ನೋಡುತ್ತಾ ಇರುವಾಗಲೇನೆ ಸದ್ಯೋ ಬಭೂವ ಪ್ರಕೃತ ಶಿಶು, ಮಾಮೂಲು ಸಾಮಾನ್ಯ ಮಗುವಿನಂತೆ ಆದ. ಅವರೆದುರೀಗ ಕಾಣಿಸ್ತಾ ಇದ್ದಾನೆ, ಚಿಕ್ಕ ಮಗುವಿನಂತೆ ಆಡತಾ ಇದ್ದಾನೆ. ಅವಾಗ ತತಶ್ಚ ಶೌರಿಹಿ ಭಗವತ್ ಪ್ರಚೋದಿತಃ ಸುತಂ ಸಮಾದಾಯ ಸಸೂತಿಕಾಗ್ರಹಾತ್ ಯದಾ ಬಹಿರ್ಗಂತುಮಿಯೇಷ ತರ್ಹ್ಯಜ ಯಾ ಯೋಗ ಮಾಯಾ ಜನಿ ನಂದ ಜಾಯ. ಯಾವಾಗಾದರೆ ಭಗವಂತ ಹೇಳಿದ, ಹೇ ವಸುದೇವ, ನನ್ನನ್ನು ನಂದಗೋಪನ ಹತ್ರ ಕರ್ಕೊಂಡು ಹೋಗು, ಅಲ್ಲಿದ್ದ ಕೂಸನಲ್ಲಿ ಕರ್ಕೊಂಡು ಬಾ ಅಂದಾಗ, ಸಾಮಾನ್ಯ ನೋಡಿ ನಮ್ಮಲ್ಲಿ ಹೇಗಿರುತ್ತೆ ಅಂದರೆ ನಮ್ಮ ಪ್ರವೃತ್ತಿ, ಅದು ಗುರುಗಳೇ ಆಗಲಿ ಯಾರೇ ದೊಡ್ಡವರೇ ಆಗಲಿ ಏನೇ ಹೇಳಿದಾಗ ನಮ್ಮ ಬುದ್ಧಿಯನ್ನು ಬಳಸಲಿಕ್ಕೆ ನಾವು ಹೋಗ್ತೀವಿ, ನಮ್ಮ ಬುದ್ಧಿ ಪ್ರಕಾರ ಅದನ್ನು ಅಳಿಯಲಿಕ್ಕೆ ಹೋಗ್ತೀವಿ, ಉತ್ತರಗಳನ್ನು ಹಾಗೆ ಕೊಡ್ತೀವಿ ದೊಡ್ಡವರಿಗೆ. ನಾವೇ ಇದ್ದಿದ್ರೆ ಏನು ಉತ್ತರ ಕೊಡ್ತಿದ್ವಿ ದೇವರಿಗೆ? ಕರ್ಕೊಂಡು ಹೋಗಯ್ಯ ನನ್ನನ್ನು ಅಲ್ಲಿಗೆ ಅಂದರೆ ನೀನೇನು ದೇವರಯ್ಯ, ನೋಡು ಕೈ ಕಾಲಿಗೆ ಸಂಕೋಲೆ ಹಾಕಿದ್ದಾರೆ, ಸುತ್ತು ಬಾಗಲೆಲ್ಲ ಹಾಕಿದ್ದಾರೆ, ಬೀಗಗಳು ಹಾಕಿದ್ದಾರೆ, ಸುತ್ತು ದೇವದಂತೆ ಎಲ್ಲ ಕಾದುಕೊಂಡಿದ್ದಾರೆ, ಹೇಗೆ ಹೋಗಲಿ ನಾನು, ಹೋಗು ಅಂತ ಹೇಳ್ತೀಯಲ್ಲ. ಇಷ್ಟೆಲ್ಲ ರಿವರ್ಸ್ ಆ್ಯಟಿಟ್ಯೂಡ್ ನಮ್ಮಲ್ಲಿ ಬಂದ್ಬಿಡುತ್ತೆ, ಹೌದಲ್ವಾ? ಇನ್ನೂ ರಿವರ್ಸ್ ಬರುತ್ತೆ, ಏನು ದೇವರು ಏನು, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಾನ, ಹಾಗೆ ಹೀಗೆ. ವಸುದೇವ ಒಂದು ಚೂರೂ ಮಾತಾಡಲಿಲ್ಲ. ಯಾಕೆ? ಇವ ಇದ್ದಾನೆ, ಹೇಳಿದವ ನಡೆಸಿಕೊಡ್ತಾನೆ, ಜವಾಬ್ದಾರಿ ತಗೊಂಡಿದ್ದಾನೆ, ಅವ ನಡೆಸಿಕೊಡ್ತಾನೆ. ಮಾತೇ ಇಲ್ಲ. ಅಲ್ಲ ಸಂಕೋಲೆ ಇದೆಲ್ಲ, ಮತ್ತೆ ಹೇಗಿದನ್ನು ತೆಕ್ಕೋಬೇಕು, ಏನು ಮಾಡಬೇಕು? ಅವ ಹೇಳಿದ್ದಾನೆ ಕರ್ಕೊಂಡು ಹೋಗು ಅಂತ, ನಾನು ಹೇಳ್ತೇನೆ ಅದಕ್ಕಾಗಿ. ಅದಕ್ಕೇನು ಬೇಕೋ ಅವ ನೋಡ್ಕೊತಾನೆ. ಏನು ಗಟ್ಟಿಯಾದ ಮನಸ್ಸು, ಏನು ಗಟ್ಟಿಯಾದ ಮನಸ್ಸು! ಎದ್ದ ಕೂಡಲೇ ಎಲ್ಲ ಸಂಕೋಲೆಗಳು ಬಿಚ್ಚಿ ಹೋಗ್ತಾ ಇವೆ. ಹಾಗೆ ದೊಡ್ಡ ದೊಡ್ಡ ಹೇಳ್ತಾರೆ, ಬೃಹತ್ ಕಪಾಟ ಯಸ ಕೀಲ ಶೃಂಖಲೈ, ದೊಡ್ಡ ದೊಡ್ಡ ಬೀಗಗಳು ಹಾಕಿದರಂತೆ ಆ ಎಲ್ಲ ದ್ವಾರಗಳಿಗೆ. ಸಂಕೋಲೆಗಳು ಕಲಸಿ ಬಿತ್ತು, ಬೀಗಗಳು ಕಳೆಗೆ ಬೀಳತಾ ಇವೆ, ದ್ವಾರಗಳು ತಾವಾಗಿ ತೆರೀತಾ ಇವೆ. ಸುತ್ತೂ ಇರುವ ದೈತ್ಯರು ಮಲಗಿಬಿಟ್ರು. ನಾವು ದೇವ ಇದ್ದಾನೆ ಏನಂತ ಹೇಳಿದ ದೇವ ವಸುದೇವನಿಗೂ ನಮಗೂ, ನಮಗೂ ದೇವ ಹೇಳಿದ, ನನ್ನನ್ನು ಹೊತ್ತುಕೊಂಡು ಹೊರಡಿ, ನನ್ನನ್ನು ಹೊತ್ತುಕೊಂಡು ಹೊರಡಿ ನಿಮ್ಮ ಮಾರ್ಗದಲ್ಲಿ, ಮೋಕ್ಷ ಮಾರ್ಗಕ್ಕೆ ನನ್ನನ್ನು ಹೊತ್ತುಕೊಂಡು, ತಲೆಯಲ್ಲಿ ಹೊತ್ತುಕೊಂಡು ಹೊರಡಿ. ನಾವು ಹೊರಡುತ್ತಾ ಇಲ್ಲ. ದೇವರನ್ನು ಯಾವ ವ್ಯಕ್ತಿ ತಲೆ ಅಂದರೆ ದೇವ ಹೊತ್ತುಕೊಂಡು ಹೊರಡೋದು ಅಂದರೆ ಜವಾಬ್ದಾರಿ ಇವತ್ತು ತಗೊಂಡಿದ್ದಾನೆ. ಅವನು ಏನು ಮಾಡಿಸ್ತಾನೋ ಸರಿ, ಅದೆಲ್ಲ ಒಳ್ಳೆಯದೇ, ನಡಿ ಅಂತ ಹೊರಟ್ರೆ ತಾನಾಗಿ ನಮ್ಮ ಸಂಸಾರದ ಸಂಕೋಲೆಗಳೆಲ್ಲ ಬಿಟ್ಟು ಹೋಗ್ತಾ ಬರುತ್ತೆ. ಸಂಸಾರದ ಸಂಕೋಲೆಗಳೆಲ್ಲ ಬಿಟ್ಟು ಹೋಗ್ತಾ ಬರುತ್ತೆ. ನಮ್ಮ ಸುತ್ತೂ ಇರುವ ದ್ವಾರಗಳು ಅಂದರೆ ಎಲ್ಲ ಇಂದ್ರಿಯಗಳು ದೇವರ ಕಡೆ ಮುಚ್ಚಿವೆ, ಅವೆಲ್ಲ ತೆರೆದುಕೊಳ್ಳುತ್ತೆ ದೇವರ ಕಡೆಗೆ. ಸುತ್ತೂ ಇರುವ ಇಂದ್ರಿಯಾಭಿಮಾನಿ ದೈತ್ಯರೆಲ್ಲ ಮಲಗಿಬಿಡುತ್ತಾರೆ. ಮಹಾದ್ವಾರವೇ ತೆರೆದುಕೊಳ್ಳುತ್ತೆ, ಸುಲಭವಾಗಿ ನಾವು ದಾಟಿಕೊಂಡು ಹೋಗಬಹುದು. ಇದು ವಾದಿರಾಜರು ಕೊಡತಕ್ಕಂಥ ಅದ್ಭುತವಾದ ವಿವರಣೆ. ಸರಿ, ನಂತರ ವಿಶೇಷವಾಗಿ ಹೊರಗೆ ಬರ್ತಾ ಇದ್ದಾರೆ, ಇಡೀ ಮಥುರಾ ಪಟ್ಟಣ ದೀಪಗಳಿಂದ ಅಲ್ಲಲ್ಲಲ್ಲಲ್ಲಿ ಏನು ಈ ದೀವಟಿಗಳೆಲ್ಲ ಇಟ್ಟಿದ್ದಾರೆ, ಎಲ್ಲ ಕತ್ತಲು. ಅದರಲ್ಲಿ ಒಬ್ಬ ವ್ಯಕ್ತಿ ಆ ಕೂಸನ್ನು ಹಿಡ್ಕೊಂಡು ಬೇಗ 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 ಬರ್ತಾ ಇದ್ದಾನೆ. ಕೂಸು ಕಾಣಿಸ್ತಾ ಇಲ್ಲ, ಯಾಕೆ? ಕತ್ತಲು ಕಪ್ಪೆ, ಕೂಸು ಕಪ್ಪೆ, ಕಪ್ಪಲ್ಲಿ ಕಪ್ಪು ಕಲ್ತೋಗಿದೆ. ಕಲ್ತ್ಕೊಂಡು ಬರ್ತಾ ಇದ್ದಾನೆ. ಆ ಬರುವಾಗ ಹೊರಗೆ ಬಂದ ಕೂಡಲೇ ಮೇಲಿಂದ ತುಂತುರು ತುಂತುರು ಹನಿ ನೀ ಬೀಳ್ತಾ ಇದೆ. ಅದು ನೋಡಿದ ಕೂಡಲೇ ದೇವರ ಮೇಲೆ ಮಳೆ ಬೀಳ್ತಾ ಇದೆ ಅಂತ ಹೇಳಿ, ಛತ್ರಿ ಬೇಕಲ್ವ, ಸಹಜ ಛತ್ರಿ ಯಾರು, ಶೇಷದೇವರೇ ಬಂದರು, ಹೆಡೆ ಹಿಡಿತಾ ಇದ್ದಾರೆ. ಅದಲ್ಲದೆ ಹೊರಗೆ ಮಥುರಾ ಪಟ್ಟಣದಲ್ಲಾದರೆ ಅಲ್ಲಲ್ಲಿ ದೀವಟಿಗೆ ಇತ್ತು, ಇಲ್ಲಿ ಕತ್ತಲು ಮಯ, ಹೇಗೆ ಹೋಗಬೇಕು? ಅದಕ್ಕೆ ವಿಶೇಷವಾಗಿ ಶೇಷದೇವರು ತಮ್ಮ ಹೆಡೆಯ ಮೇಲೆ ಮಣಿಗಳಿತ್ತು. ಆ ಏನು ಒಂದಲ್ಲ ಎರಡಲ್ಲ ಸಾವಿರ ಹೆಡೆಗಳು, ಅದರ ಮೇಲೆ ಮಣಿಗಳ ಕಾಂತಿ ಫ್ಲಡ್ ಲೈಟ್ ಹಾಕಿದಂಗಿದ್ರೆ ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಶೇಷದೇವರು ಹಿಂದೆ ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಾವು ಅಲ್ಲಿಗೆ ಹೋಗಬೇಕು, ಆ ಪಿಕ್ಚರ್ ತಲೆಯಲ್ಲಿ ಬರಬೇಕು, ನಾವು ಪಕ್ಕದಲ್ಲಿರಬೇಕು. ಆ ನಂತರ ಬರ್ತಾ ಇದ್ದಾರೆ, ಬರುವಾಗ ಇಡೀ ಯಮುನಾ ನದಿ ನೋಡಬೇಕು. ಮಥುರಾ ಪಟ್ಟಣದ ಹತ್ರ ಯಮುನಾ ನದಿ ತುಂಬ ಆಳ, ಗಂಭೀರವಾಗಿ ನಿಧಾನವಾಗಿ ಹೋಗ್ತಾ ಇರ್ತಾಳೆ. ಇಷ್ಟೇ, ಮನುಷ್ಯರಾದರೂ ನೀರಾದರು, ಮನುಷ್ಯರಾದರೂ ನೀರಾದರು, ತುಂಬ ರಭಸದಿಂದ ಇದ್ದಾರ, ಆಳ ಕಮ್ಮಿ ಅಂತರ್ಥ. ನಿಧಾನ ಇದ್ದಾರ, ಆಳ ಜಾಸ್ತಿ ಅಂತರ್ಥ. ಸಾಮಾನ್ಯ ಮನುಷ್ಯರು ನಾವು ಗಡಿಬಿಡಿ ಗಡಿಬಿಡಿ, ಬಾಯಲ್ಲಿ ಒಂದು ಮಾತು ನಿಲ್ಲಲ್ಲ, ಪಡ 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 ಅಂತ ಮಾತಾಡ್ಕೊಳ್ತಾ ಇದ್ರೆ ಒಳಗೆ ಹೆಚ್ಚು ಬಚ್ಚಿಟ್ಟುಕೊಂಡವರಲ್ಲ, ಬಚ್ಚಿಟ್ಟುಕೊಳ್ಳುವ ವ್ಯಕ್ತಿಗಳಲ್ಲ ಇವರು ಅಂತ ಗೊತ್ತಾಗಿಬಿಡುತ್ತೆ. ಯಾರಾದರೆ ಈ ಗಡಿಬಿಡಿ ಇಲ್ಲದೆ ಸೈಲೆಂಟ್ ಆಗಿರ್ತಾರಲ್ಲ, ಹಾ, ಅವ ಒಳಗೆ ತುಂಬಾ ಆಳವಾಗಿದೆ. ದೇವರ ಚಿಂತನೆಯೂ ಇರಬಹುದು, ಏನಾದರೂ ಸರಿ ಒಳಗೆ ಇಟ್ಟುಕೊಂಡಿದ್ದಾರೆ ಅಂತರ್ಥ. ನದಿಯೂ ಅಷ್ಟೇ, ನದಿ ವಿಶೇಷವಾಗಿ ನಿಧಾನಕ್ಕೆ ಹರಿತಾ ಇದ್ದಾಳ, ಹರಿದದ್ದೇ ಗೊತ್ತಾಗ್ತಾ ಇಲ್ಲವ, ಆಳ ಜಾಸ್ತಿ ಇದೆ ಅಂತರ್ಥ. ಆಳ ಜಾಸ್ತಿ ಇದೆ ಇಲ್ಲ, ನದಿ ಸರಸರ ಸರನೆ ಬರ್ತಾ, ಶಬ್ದ ಜಾಸ್ತಿ ಬರ್ತಾ ಇದೆಯಾ, ಆಳವೇ ಇಲ್ಲ ಅಂತರ್ಥ. ಆ ರೀತಿಯಾಗಿ ಮಥುರಾ ಪಟ್ಟಣದ ಹತ್ರ ವಿಶೇಷವಾಗಿ ಯಮುನೆ ತುಂಬ ಆಳ ನಿಧಾನ ಕರೀತಾ ಇದ್ದಾಳೆ. ಆದರೆ ವಿಶೇಷವಾಗಿರತಕ್ಕಂಥ ಅಲ್ಲಿ ಹೇಳ್ತಾ ಇದ್ದಾರೆ, ಗಂಭೀರ ತೋಯೋಗ ಜವೋರ್ಮಿ ಫೇನಿಲ ಅಂದರು. ಇಲ್ಲಿ ನೋಡಬೇಕಾಗಿದ್ದೇನು, ನೀರೇನೋ ಗಂಭೀರವಾಗಿ ಬರ್ತಾ ಇತ್ತು, ವೇಗವಾಗೂ ಬರ್ತಾ ಇತ್ತು, ಗಂಭೀರವಾಗೂ ಬರ್ತಾ ಇತ್ತು, ಹಾಗೆ ನೊರೆ ತುಂಬ ಇತ್ತು, ನೊರೆ ತುಂಬ ಇತ್ತು. ನಂತರ ವಿಶೇಷವಾಗಿರತಕ್ಕಂಥ ಭಯಾನಕ ವರ್ತ ಶತಾಕುಲ ನದಿ, ವಿಶೇಷವಾಗಿರತಕ್ಕಂಥ ಭಯಾನಕ ಹೆದರಿಕೆ ಹುಟ್ಟಬೇಕಂಥ ಸುಳಿಗಳು ಬೇಕಾದಷ್ಟಿವೆ. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ನದಿ ಆಳವಾಗಿ ಮೆಲ್ಲಕ್ಕೆ ಹೋಗ್ತಾ ಇರುತ್ತೆ, ನದಿ ಪ್ರವಾಹ ಜಾಸ್ತಿ ಆದರೆ ಅಂಥ ಕಡೆ ಏನಾಗುತ್ತೆ, ಈ ಥರ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹೇಗೆ ಸಮುದ್ರ ರಾಜ ಹೇಗೆ ಮಾರ್ಗ ಕೊಟ್ಟನೋ ರಾಮಚಂದ್ರನಿಗೆ, ಹಾಗೆ ಯಮುನಾ ನದಿ ಮಾರ್ಗ ಕೊಡ್ತಾ ಇದ್ದಾಳೆ. ಅದಕ್ಕೆ ವಸುದೇವನಿಗೆ ಯಮುನಾ ನದಿ ಎಷ್ಟು ಆಳಕ್ಕೆ ಬಂತು ಅಂದರೆ ಮೊಣಕಾಲಿಗೆ ಬಂತಂತೆ, ಮೊಣಕಾಲಿಗೆ ಬಂತು. ನದಿ ಎರಡು ಭಾಗವಾಗಿ ನಿಂತಿದೆ. ಅದಕ್ಕೆ ರಾಜರಂತಾರೆ, ನಾವು ದೇವರನ್ನೇ ತಲೆಗೆ ಹೊತ್ತುಕೊಂಡ್ರೆ, ನಾವು ಸದ್ಯಕ್ಕೆ ಏನು ಹೊತ್ತುಕೊಂಡಿದ್ದೇವೆ ಅಂದರೆ ನಮ್ಮದೇ ಚಿಂತೆ ಹೊತ್ತುಕೊಂಡಿದ್ದೇವೆ, ನಮ್ಮದೇ ಚಿಂತೆ ಹೊತ್ತುಕೊಂಡಿದ್ದೇವೆ. ನಾವು ಹೇಗೆ ಚಿಂತೆ ಇರುತ್ತೆ ನಮ್ಮದು ಅಂದರೆ, ತಾಯಿಯಂದರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ತಾಯಿ, ಈ ಚಿಕ್ಕ 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 ಮಕ್ಕಳಿರ್ತಾರೆ, ಅವ್ರಿಗೇನು ಕೈಲಾಗಲ್ಲ ಪಾಪ. ಆದರೆ ತಾಯಿ ಕೆಲಸ ಮಾಡೋದು ನೋಡಿ ತಾವು ಮಾಡಬೇಕು ಅಂತ ವಿಶೇಷವಾಗಿ ಅವರು ಅಂದುಕೊಳ್ತಾ ಇರ್ತಾರೆ. ತಾಯಿ ಕೆಲಸ ಮಾಡೋದು ನೋಡಿ ತಾವು ತಾಯಿ ಸಹಾಯ ಮಾಡಬೇಕು ಅಂತ. ತಾಯಿ ವಿಶೇಷವಾಗಿ ಏನಾದರೂ ಪಾತ್ರೆ ಅದು ತರ್ತಾ ಇದ್ದರೆ ಇವರೇನು ಮಾಡ್ತಾರೆ, ನಾವು ಏನೋ ಸಹಾಯ ಮಾಡಬೇಕು ಅಂತ ಹೇಳಿ ತಾಯಿ ಕೈಗೆ ಕೈ ಹಾಕ್ತಾರೆ, ಪಾತ್ರೆಗೇನು ಹಾಕಲ್ಲ, ತಾಯಿ ಕೈ ಇರ್ತಾರಲ್ಲ ಆ ಕೈಗೆ ಹೀಗೆ ಹಾಕ್ತಾರೆ. ಅಂದರೆ ಈಗ ತಾಯಿಗೆ ತನ್ನ ಆ ಪಾತ್ರೆ ಭಾರ, ತನ್ನ ಕೈ ಭಾರ, ಜೊತೆಗೆ ಇವ್ರು ಹಾಕಿದ ಕೈ ಭಾರವು ಜಾಸ್ತಿ ಆಯಿತು. ಆದರೆ ಈ ಮಕ್ಕಳಿಗೆ ತಾವೇನೋ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಪಾಪ ಆ ತಾಯಿ ಜೊತೆಗೇನೆ ಬರ್ತಿರ್ತಾರೆ. ಜೊತೆಗೆ ತಾಯಿ ಮಾಮೂಲಾಗೇ ಇರ್ತಾಳೆ, ಈ ಮಕ್ಕಳು ಹುಸಪ್ಪ ಅಂತ ಕೊಡ್ತಾರೆ, ಏನು ಮಾಡಿದೀಯೋ ಅಂತ ಹೇಳಿದ್ರೆ ಇಲ್ಲ ಅವೆಲ್ಲ ಹೊತ್ಕೊಂಡ್ಬಂದು. ಈ ಥರ ನಾವು ಹೊತ್ತುಕೊಂಡು ಬರೋದು, ಸ್ವಾಮಿ ಹೊತ್ತುಕೊಂಡು ಬರ್ತಾನೆ ಇದ್ದಾನೆ, ಎಲ್ಲ ಮಾಡ್ತಾನೆ ಇದ್ದಾನೆ, ಸುಮ್ಮನೆ ಆಲೋಚನೆ ಮಾಡಿ 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 ಟೆನ್ಷನ್ ಪಟ್ಟು ಮನೆಯೆಲ್ಲ ಚೀರಿ ಹೋದರೆ ಧ್ವಂಸ ಮಾಡಿಬಿಡ್ತಾ ಇರ್ತೀವಿ. ಹೌದಾ, ಎಲ್ಲ ಟೆನ್ಷನ್ 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 ಆಗ್ತಾ ಇರುತ್ತೆ. ಯಾಕೆ ಅವನೇ ಎಲ್ಲ ಮಾಡ್ತಾ ಇದ್ರು, ನಾವೇನು ಮಾಡಿದ್ರು ಟೆನ್ಷನ್ ಪಡೋದರಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತಾ ಇರ್ತೀವಿ. ಅದಕ್ಕೆ ಅಂದರು ಮತ್ತೆ ಈ ಟೆನ್ಷನ್ ಪಡೆದಿದ್ರೆ ಬರ್ತಲ್ಲಪ್ಪ. ಆ ಟೆನ್ಷನ್ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಿರುವ, ತುಂಬ ಟೆನ್ಷನ್ ಆಯಿತು ನಿಮಗೆ, ಭಾಳ ಟೆನ್ಷನ್, ಏನು ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತಿರು, ಕೊನೆಗೆ ಅಲ್ಲಿಗೆಲ್ಲ ಹೋಗಬೇಕಾಗಿದ್ದು. ಡಾಕ್ಟರ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಡೈವರ್ಷನ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಮಹಾ ಇನ್ನೇನು ಕೊಡ್ತಾರೆ ಅಂದರೆ ಗೊತ್ತಾ ನಿಮಗೆ, ಸೈಕ್ರಿಯಾಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರ, ಏನು ಮಾಡ್ತಾರೆ, ನಿದ್ದೆ ಬರೋ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರಷ್ಟೇ. ನಿದ್ದೆ ಮಾಡಿ 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 ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಿ ಸ್ವಲ್ಪ ಕಾಲಕ್ಕೆ ರಿಲೀಫ್ ಆಗ್ತಾರೆ ಅಂಥೇಳಿ ಇಷ್ಟೇ ಮಾಡುತ್ತಾನೆ. ಅದಕ್ಕಂದ್ರೂ ಆ ಡೈವರ್ಷನ್ ಏನೋ ದೇವರ ಕಡೆ ಮಾಡಿಕೊಂಡ್ರೆ, ದೇವರ ಕಡೆ ನಾವು ಮಾಡಿಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಿ ಪಿ ಜಾಸ್ತಿ ಆಗಲ್ಲ, ಬಿ ಪಿ ಟ್ಯಾಬ್ಲೆಟು ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಏನು ಟೆನ್ಷನ್ ಬಂತು, ಇವನಿದ್ದಾನೆ ಅವನು ನೋಡ್ಕೊಡ್ತಾನೆ ಸ್ವಾಮಿ, ಅವನ ಚಿಂತೆ ಮಾಡೋಣ. ಅವ್ರ ಹೇಳ್ತಾನೆ ಭಗವಂತ, ತ್ವಚ್ಚಿಂತೆಯ ಕಿಂ ಮಚ್ಚಿಂತ ಅಂಕುರು, ನಿನ್ನ ಚಿಂತೆ ನೀ ಮಾಡಬೇಡ, ನಾನಿದ್ದೇನೆ ಆ ಚಿಂತೆ ಮಾಡಲಿಕ್ಕೆ. ಮತ್ತು ನಾನು ನನ್ನ ತಲೆ ಚಿಂತೆ ಮಾಡುತ್ತಲ್ಲ, ಏನೋ ಬೇಕಲ್ಲ ಚಿಂತೆ ಮಾಡಲಿಕ್ಕೆ, ನಾನು ಚಿಂತೆ ಮಾಡುವೋ, ನನ್ನ ಚಿಂತನೆ ಮಾಡ್ತಾ ಬಾ, ನಾನು ನಿನ್ನ ಚಿಂತೆ ಮಾಡ್ತೀನಿ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಆ ಥರ ವಿಶೇಷವಾಗಿ ದೇವರನ್ನು ಹೊತ್ತುಕೊಂಡಂಥವರಿಗೆ ಸಂಸಾರವು ಮೊಣಕಾರಿಗೆ ಬಂದೇ ಬರುತ್ತೆ, ಮಾಡಿ ನೋಡಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಆಚೆ ಬರ್ತಾ ಇದ್ದಾನೆ. ಇನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ನಂದವ್ರಜಕ್ಕೆ ಬಂದ ಅಂದರು, ನಂದವ್ರಜಂ ಶೌರಿ ರೂಪೆಕ್ಕ ತತ್ರ ತಾನ್ ಗೋಪಾನ್ ಸುಷುಪ್ತಾನ್ ಉಪಲಭ್ಯ ನಿದ್ರಯ. ಆಚಾರ ಸ್ಪಷ್ಟ ಬರೀತಾರೆ, ಮಥುರೆಯಿಂದ ಗೋಕುಲ ಚೂರ ದೂರ ಇದೆ, ನದಿ ದಾಟಿದ ಕೂಡಲೇ ಗೋಕುಲ ಅಲ್ಲಿಲ್ಲ. ಮತ್ತೇಗೆ? ಅವಾಗ ಹೇಳ್ತಾರೆ, ನಂದಗೋಪ ಕಪ್ಪ ಕಟ್ಟಲಿಕ್ಕೆ ಬಂದಿದ್ದ, ಆಕೆ ತುಂಬ ಬೊಸರಿ, ಯಾರು ವಿಷಯ ತುಂಬ ಗರ್ಭಿಣಿ. ಆ ತುಂಬ ಗರ್ಭಿಣಿ ಯಾರು ಅಂದರೆ ನಮ್ಮ ಯಶೋಧಾದೇವಿ. ಅದಕ್ಕೆ ಕೇಳ್ತಾಳೆ, ನೀವು ಹೋಗೋದಾದರೆ ನಾನು ನಿಮ್ಮ ಹಿಂದೆ ಬರ್ತೇನೆ, ನೀವಿಲ್ಲದೆ ಮಗುವನ್ನು ಹಡಿಯೋದು ನನಗಿಷ್ಟ ಇಲ್ಲ. ಅಷ್ಟೇ ಅಲ್ಲ, ನನಗೂ ಚೋರು ಹೊರಗೆ ಬರಬೇಕು ಅಂತಿದೆ ಅಂತ ತುಂಬು ಗರ್ಭಿಣಿ ಅಪೇಕ್ಷಾ ಪಟ್ಟದ್ದಕ್ಕೆ ತಾನು ಕಪ್ಪ ಕಟ್ಟಲಿಕ್ಕೆ ಹೋಗುವಂಥವ ಆಕೆಯನ್ನೂ ಕರ್ಕೊಂಡು ಹೋದ ಗಾಡಿಯಲ್ಲಿ. ಗಾಡಿ ಅಂದರೆ ಎತ್ತಿನ ಗಾಡಿಯೇ ಅವಾಗೆಲ್ಲ. ಕರ್ಕೊಂಡು ಹೋಗಿ ನದಿ ಈಚೆ ಈ ಬಟ್ಟೆ ಪರದೆಯಿಂದ ಡೇರೆ ಅಂತ ಹಾಕ್ತಾರೆ, ಅದರಲ್ಲಿ ಏನು ಒಬ್ಬರು ಹೊರಟಿಲ್ಲ, ಎಲ್ಲರೂ ಸೇರ್ಕೊಂಡು ಹೊರಟರು. ಅನೇಕ ಪರದೆಗಳಿಂದ ಡೇರೆಗಳೆಲ್ಲ ಹಾಕಿದ್ರಲ್ಲಿ ಅಲ್ಲಿ ಎಲ್ಲರೂ ಮಲಗಿದ್ರು. ಅಲ್ಲ, ವಸುದೇವ ಬಂದ, ಬಂದು ಕೂಸನ್ನು ಹಿಡ್ಕೊಂಡು ಹೋದ ಅಂದರೆ ಆ ಕೂಸನ್ನು ಹಡಿಬೇಕಲ್ಲ, ಆಕೆ ಹಡೆದಿದ್ದಾಳೆ. ಹಡೆದಿದ್ರೆ ಆಕೆ ಗೊತ್ತಾಗಿಲ್ವಾ ಸಾಮಾನ್ಯ ಸೆಟಪ್ ಹೇಗಿರುತ್ತೆ? ಇನ್ನೇನು ಹಡಿತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್, ಏನಾಗುತ್ತೋ ಏನೋ, ಕೂಸು ಹೆಂಗಿರುತ್ತೋ ಏನೋ, ಹೇಗೋ ಹಾಗೆ ಹೀಗೋ ಟೆನ್ಷನ್ ಇರುತ್ತೆ. ಇವ್ರು ಮಾಡಿದ್ದೇ ಇಲ್ಲ, ಸುತ್ತಾಡ್ತಾ ಟೆನ್ಷನ್ ಪಡ್ತಾ ಇರ್ತಾರೆ. ಇನ್ನು ಆ ಮಗು ಹಡೆದ ಕೂಡಲೇ ಮೊದಲು ಮಾಡೋ ಕೆಲಸ ಏನು ನೋಡಿ, ಎಲ್ಲರೂ ತುಂಬ ಜನ, ನಿಮಗೂ ಗೊತ್ತಿರುತ್ತಲ್ವ, ಆ ಹಡೆದ ಕೂಡಲೇ ತಾಯಿ ನಿದ್ದೆ ಬರುತ್ತಾ, ನೋವು ಒದ್ದಾಡಿರ್ತಾರೆ, ತಾಯಿ ಕಾದಿರ್ತಾಳೆ ಆ ಕೂಸನ್ನು ಮೊದಲು ನೋಡಬೇಕು ಅಂತ. ಹೌದಲ್ಲ, ಅಂಥ ಕಾಲಕ್ಕೆ ಅಲ್ಲಿರ್ತಕ್ಕಂಥ ಯಾರು ಹೆರಿಗೆ ಮಾಡಿಸ್ಲಿಕ್ಕೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳು ಅವರು ನೋಡಿರ್ತಾರೆ ಇಲ್ವಾ ಯಾವ ಕೂಸು ಅಂತ, ಅವ್ರಿಗೆ ಗೊತ್ತಾಗತ್ತೋ ಇಲ್ವೋ ಹೆಣ್ಣೋ ಗಂಡೋ ಅಂತ. ನಂತರ ಆ ತಾಯಿ ತೋರಿಸ್ತಾರೆ ಇಲ್ವೋ, ತಾಯಿ ಮುಖ ನೋಡ್ತಾಳೆ ಇಲ್ವೋ, ಫಸ್ಟ್ ತೋರಿಸೋ ತಾಯಿಗೇನೆ. ನಂತರ ಎಲ್ಲ ಮುಗಿದ ಮೇಲೆ ಮಲಗಬೇಕಪ್ಪ, ಇಲ್ಲಿ ನೋಡಿದ್ರೆ ಎಲ್ಲ ಮಲಗಿದ್ದಾರೆ ಅಂದರೆ, ಮಲಗಿದ್ದಾರೆ ಅಂದರೆ ಎಲ್ಲ ನೋಡಿದ್ದಾರೆ ಅಂದರೆ ಯಾರು ನೋಡಿಲ್ಲ. ಅದೇ ಗ್ರಿಯ ಆಯಿತು ಅಂದರೆ ಹೇಳ್ತಾ ಇದ್ದಾರೆ, ಹಡದಾಕೆಗೆ ಗೊತ್ತಿಲ್ಲ ಹಡದದ್ದು. ಏ, ಇದು ಸಾಧ್ಯ ಇಲ್ರಿ ಅಂತ ಹೇಳ್ತೀರಾ? ಹೇಗೆ ದೇವರು ದೇವಕಿ ದೇವಿಯ ಗರ್ಭದಿಂದ ಸಾಕ್ಷಾತ್ತಾಗಿ ಹೊರಗೆ ಬಂದು ನಿಂತ, ಆಕೆಗೆ ಹಡಿಯುವಂಥ ನೋವು ಗೀವು ಏನೂ ಇಲ್ಲದೆ, ಹಾಗೆ ನಂದ ಗೋಪನ ಹೆಂಡತಿ ಯಶೋಧಾದೇವಿಯ ಗರ್ಭದಿಂದ ಯಾರು ಬಂದದ್ದು? ದುರ್ಗಾದೇವಿ ನಿದ್ರಾ ಅಭಿಮಾನಿನಿ, ಆಕೆ ಗರ್ಭದಿಂದ ಹೊರಗೆ ಬಂದು ನಿಲ್ತಾ ಇದ್ದಾಳೆ. ಅದಕ್ಕೆ ತಾಯಿಗೆ ನೋವೇ ಗೊತ್ತಿಲ್ಲ, ಏನು ಮಗುವನ್ನು ಹಡೆದ ನೋವೇ ತಾಯಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಎಲ್ಲರೂ ನಿದ್ರೆ, ನಿದ್ರೆಯನ್ನು ಹಡೆದಿದ್ದಾಳೆ, ಅದಕ್ಕೆ ಎಲ್ಲರಿಗೂ ನಿದ್ರೆ ಬಂದಿದೆ. ಎಷ್ಟು ನಿದ್ರೆ ಅಂದರೆ ಯಾರಿಗೂ ಹುಟ್ಟಿದ ಕೂಸು ಯಾವುದು, ಗಂಡೋ ಹೆಣ್ಣೋ ಅಂತ ಗೊತ್ತಿಲ್ಲ, ಹುಟ್ಟಿದ್ದೇ ಗೊತ್ತಿಲ್ಲ, ಎಲ್ಲರೂ ಮಲಗಿದ್ದಾರೆ. ಅಂಥ ಕಾಲಕ್ಕೆ ಬಂದ ವಸುದೇವ. ಇಲ್ಲೊಂದು ನೋಡಬೇಕು, ವಸುದೇವ ಧರ್ಮಾತ್ಮ, ಯಾರಿಗೂ ನೋವು ಕೊಡದೇ ಇರುವಂಥ ವ್ಯಕ್ತಿ. ಸಜ್ಜನ, ಪರಮಸಜ್ಜನ ಅಂತಹ ವ್ಯಕ್ತಿ ದೇವರು ಹೇಳಿದ. ಏನಂತ ನೋಡಿ ಇಲ್ಲಿ, ಏ ನೀನು ನನ್ನಲ್ಲಿ ಮಲಗಿಸಿಟ್ಟು ಆ ಕೂಸನ್ನು ಕರ್ಕೊಂಡು ಬಾ. ಏನಾಗುತ್ತೆ, ಆ ಕೂಸನ ಕರ್ಕೊಂಡು ಬಂದರೆ ಕಂಸ ಕೊಂದು ಬಿಡುತ್ತಾನೆ ಅಲ್ವಾ? ನಾವಾದರೆ ಏನು ಮಾಡ್ತಾ ಇದ್ವಿ? ನಮ್ಮದೇ ಆದ ಧರ್ಮದ ತಿಳುವಳಿಕೆ, ನಮ್ಮದೇ ಆದ ಬುದ್ಧಿ ಎಲ್ಲ ಬಳಸಿ ದೇವ್ರನ್ನು ಕೂಡ ಸ್ವಲ್ಪ ಜಾಡಿಸಿಬಿಡ್ತಾ ಇರ್ತೀವಿ. ಏನಂತ, ಏನು ದೇವರು ನೀನು, ನಿನ್ನ ದೇವರು ಅಂತ ನಂಬಿದ ನಮ್ಮ ತಪ್ಪು ಅಲ್ವೇ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಶುರು ಆಗುತ್ತೆ ನಮ್ಮದು. ಏನು ದೇವರು ನೀನು, ನಿನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ಬೇಕಾ? ಆ ಕೂಸು ಪಾಪ, ಅದನ್ನು ತಂದು ಇಲ್ಲಿ ಇಡಬೇಕಾ? ತಂದಿಟ್ರೆ ಏನಾಗುತ್ತೆ, ಕಂಸ ಕೊಂದು ಬಿಡುತ್ತಾನೆ. ಹಾ, ನೀನೇನೋ ಚೆನ್ನಾಗಿರಬೇಕು, ಆ ಕೂಸು ಸತ್ತು ಹೋಗ್ಬೇಕಾ? ಏನು ದೇವರು ನೀನು, ನಿನ್ನ ದೇವರಾಗಿರ್ಬೋದು, ಏನು ಬೇಕಾದರೂ ಹೇಳಿರ್ಬೋದು, ನಾನು ಮಾಡಲ್ಲ. ಯಾಕೆ? ನಾನು ಧರ್ಮದಿಂದಿರುತ್ತೇನೆ ಅಂತ ನಾವು ಕೂತಿರ್ತೀವಿ. ಹೌದಲ್ವ? ಯಾಕೆ? ನಾವು ದೇವ್ರಕ್ಕಿಂತ ದೊಡ್ಡವರು, ದೇವ್ರಕ್ಕಿಂತ ದೊಡ್ಡವರು. ದೇವರೇ ಶಾಕ್ ಆಗಿಬಿಡ್ತಾನೆ, ಯಾಕಾದ್ರೂ ಹೇಳಿದ್ನಪ್ಪ ಇವರಿಗೆ, ನಂಗೆ ಕ್ಲಾಸ್ ತಗೊಂತಾರಲ್ಲಪ್ಪ, ನಾನೇ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟವ, ಇವ್ರು ನಂಗೆ ಉಪದೇಶ ಕೊಡ್ತಾ ಇದ್ದಾರೆ ಅಂತ ದೇವ್ರು ಹಾಗೆ ನಿಂತು ಬಿಡ್ತಾನೆ. ಅದಕ್ಕೆ ಅಂತ ಪ್ರಾಯಶಃ ಹೇಳ್ತಾರೆ ದಾಸರು, ಈ ಜನಗಳು ದೇವರಿಗೆ ಉಪದೇಶ ಕೊಡ್ಲಿಕ್ಕೆ ಹೋದ್ರೆ ದೇವ್ರು ಶಾಕ್ ಆಗಿ ನಿಂತು ಬಿಟ್ಟ, ಅದಕ್ಕೆ ಎಲ್ಲ ಮೂರ್ತಿಗಳು ಹೀಗೆ ನಿಂತಿರುತ್ತೆ ಅಂತ ಹೇಳಿ. ಯಾಕೆ? ನಮ್ಮ ಪ್ರವೃತ್ತಿ ಅಂತಹದ್ದು. ನಮಗೆ ಗೊತ್ತಿದ್ದೇ ಧರ್ಮ, ನಮಗೆ ಗೊತ್ತಿದ್ದೇ ಧರ್ಮ ಅಂತ ಹೋಗ್ತೀವಿ. ಇದು ಬಹಳ ಕಡೆ ನಡೆದದ್ದು ಕೂಡ. ಭಾರತದಲ್ಲಿ ಧರ್ಮರಾಜನಿಗೆ ಕೃಷ್ಣ ಹೇಳಿದ, ಅಶ್ವತ್ಥಾಮ ಸತ್ತ ಅಂತ ಹೇಳು. ಯಾಕೆ? ಧರ್ಮರಾಜನ ಬಾಯಿಂದ ಬಂದರೆ ದ್ರೋಣಾಚಾರ್ಯರು ವಿಶ್ವಾಸ ಮಾಡ್ತಾರೆ, ಧನುಸ್ಸನತ್ಯಾಗ ಮಾಡ್ತಾರೆ. ಧರ್ಮರಾಜ ನೋಡಿದ, ಯಪ್ಪ ದೇವರೇ ಹೇಳ್ತಾ ಇದ್ದಾರೆ, ಆದರೆ ಅಲ್ಲಿ ಅಶ್ವತ್ಥಾಮ ಸತ್ತಿಲ್ಲ, ಸಾಯದೇ ಇದ್ದಾಗ ಹೇಗ್ರಿ ಹೇಳೋದು, ಸುಳ್ಳು ಹೇಗೆ ಹೇಳೋದು? ದೇವರು ಹೇಳಿದ್ರೇನಂತೆ, ಸುಳ್ಳು ನಾನು ಹೇಳಲ್ಲ. ಕೊನೆಗೇನಾಯಿತು, ಹೇಳಿದಂತೆ ಮಾಡಿದರು. ಅಶ್ವತ್ಥಾಮ ಹತಃ ಅಂತ ಹೇಳಿದರು, ಚೂರು ಸೇರಿಸಿದರು. ಕುಂಜರ ಅಂದರೆ ಆನೆ ಒಂದಿತ್ತು, ಅದರ ಹೆಸರು ಅಶ್ವತ್ಥಾಮ, ಸತ್ತಿದೆ. ಅದನ್ನು ನೋಡಿದರು, ನೋಡಿ ಹೀಗೆ ಹೇಳಿದರು. ಅವರಿಗೆ ಮನಸ್ಸು ಸಂತೋಷ ಆಯಿತು. ಏನಂತ ಅಂದರೆ, ದೇವ್ರು ಹೇಳಿದ್ದು ಮಾಡಿದೆ, ನನ್ನ ಧರ್ಮ ನಾ ಬಿಡಲಿಲ್ಲ. ಅಂದರೆ ನಮಗೆ ಗೊತ್ತಿದ್ದೇ ಧರ್ಮ ಅಂಬೋದಿದೆ ನೋಡಿ, ಅದು ಎಂಥವರನ್ನು ಎಲ್ಲೆಲ್ಲಿಗಿದಾಗತ್ತೆ. ಅದಕ್ಕೆ ಧರ್ಮರಾಜರಿಗೆ, ಯಮಧರ್ಮರಾಜರಿಗೆ, ಯಮಲೋಕದ ಅಧಿಪತಿಗೆ ನರಕ ದರ್ಶನ ಮಾಡಿಸಿಬಿಟ್ರು. ಯಾಕೆ ಕೇಳ್ತಾರೆ, ಯಾಕೆ ನಂಗೆ ಯಾಕೆ ನರಕ ದರ್ಶನ ಮಾಡಿಸ್ತಾ ಇದ್ದೀರಿ, ಕೃಷ್ಣನ ಮಾತು ಉಲ್ಲಂಘನ ಮಾಡಿದ್ದಕ್ಕೆ. ಯಪ್ಪ ಇದೇನು ಅಯ್ಯ, ಧರ್ಮ ಅಂದ್ರೇನೆ ಭಗವಂತ, ಧರ್ಮದ ಮೂರ್ತಿ ಅವ. ಅವ ಹೇಳಿದ್ದಕ್ಕೇನೆ ಸಂಶಯಪಟ್ಟು ನನಗೆ ಗೊತ್ತಿದ್ದೇ ಧರ್ಮ ಅಂತಂದುಕೊಂಡು ಈ ಥರ ಪ್ರವೃತ್ತಿ ಮಾಡಿದೆಯಲ್ಲಪ್ಪ. ಧರ್ಮರಾಜರಿಗೇನೆ ಸಂಶಯ ಬಂತಲ್ಲಿ, ನಮಗೆ ಬರಲ್ವಾ? ವಸುದೇವನ ಸ್ಥಿತಿಯಲ್ಲಿ ನಾವೇ ಇದ್ದಿದ್ರೆ ದೇವರಿಗೆ ದೊಡ್ಡ ಕ್ಲಾಸ್ ತಗೊಂಡ್ಬಿಡ್ತಾ ಇದ್ವಿ. ಏನಯ್ಯ ನೀನು, ಏನ್ ದೇವರು ನೀನು, ಹೌದಲ್ವೇ? ಇನ್ನೂ ಹೇಳ್ತಾ ಇದ್ವಿ. ಏನಂತ ಅಲ್ಲಯ್ಯ, ಅದೇನೋ ಅಲ್ಲಿಗೆ ಹೋಗಿ ಏನೋ ಮಾಡುದು, ಇಲ್ಲೇ ಇದ್ಕೊಂಡ ಕಂಸನ ಕೊಂದು ಬಿಟ್ರೆ ಮುಗಿದೋಯ್ತಲ್ಲ, ಸೋಮ್ಮನೆ ಯಾಕೆ ತಾರ ತೆಗಡಿ ಬಾರ ವಿದ್ಯ ಅಂತ ಎಲ್ಲ ಮಾಡ್ತೀಯ ಅಂತ. ಏನಿಲ್ಲ ವಸುದೇವ, ಕರ್ಕೊಂಡು ಬಂದೇ ಬಿಟ್ಟ, ಇಷ್ಟೇ ನಿಶ್ಚಯ. ಸ್ವಾಮಿ ಹೇಳಿದ್ದು ಧರ್ಮ, ಸ್ವಾಮಿ ಹೇಳಿದ್ದು ಧರ್ಮ. ಅಲ್ಲ ಅಲ್ಲಿ ಹೇಗೆ ಹೇಳ್ರಿ, ಇವಾಗೆ ಅರ್ಧ ಹೇಳಿ ಮುಗಿಸಿದ್ರಲ್ಲ, ಧರ್ಮರಾಜ ಏನು ಮಾಡಬೇಕಾಗಿತ್ತು? ಅಲ್ಲಿ ಹೇಳಿದರು, ದೇವ ಅಶ್ವತ್ಥಾಮ ಸತ್ತ ಅಂತ ಹೇಳಿದ ಕೂಡಲೇ ಅಶ್ವತ್ಥಾಮ ಸತ್ತಾಯಿತು. ಸತ್ಯವನ್ನೇ ಸ್ವಾಮಿ ಹೇಳಿದ. ಯಾಕೆ? ಅರ್ಜುನ ನೋಡುತ್ತಾನೆ, ಇನ್ನು ಯುದ್ಧವೇ ಶುರುವಾಗಿದ್ದಿಲ್ಲ, ಸ್ಟಾರ್ಟಿಂಗ್ ಡೇನೆ. ಏನು ಮಾಡುತ್ತಾನೆ ಕೃಷ್ಣ, ತನ್ನ ಎಲ್ಲ ಮುಖದಿಂದ ಎಲ್ಲ ತನ್ನ ನೋಟದಿಂದಲೇನೆ ತನ್ನ ನೋಟದಿಂದಲೇನೆ ಎಲ್ಲರ ಆಯುಷ್ಯವನ್ನು ಸೆಳೆದು ಬಿಡ್ತಾ ಇದ್ದಾನೆ. ಆಯುಷ್ಯ ಹೋದರೆ ಏನಂತ ಅರ್ಥ? ಸತ್ತಂಗೆ ಅಲ್ವಾ? ಅದಕ್ಕೆ ಕೃಷ್ಣ ಹೇಳಿದ, ಸತ್ತ. ಇದನ್ನೇ ಭೀಷ್ಮಾಚಾರ್ಯರು ಅಂಪಶೆಯ ಮೇಲೆ ಕೊನೆಯ ಕಾಲಿರುವಾಗ ಸ್ತೋತ್ರ ಮಾಡ್ತಾರೆ. ಹೇ ಸ್ವಾಮಿ ನೋಡಿ, ಎಂಥ ಜ್ಞಾನಿಗಳಿರ್ತಾರೆ, ಎರಡೂ ಸೈನ್ಯಗಳ ಮಧ್ಯೆ ನಿಂತುಕೊಂಡು ಅವರಿಬ್ಬರು ಏನೋ ಡಿಸ್ಕಷನ್ ಮಾಡಿಕೊಂಡ್ರು. ಯಾರು? ಕೃಷ್ಣ ಅರ್ಜುನ. ಏನೋ ಕೃಷ್ಣ ಅರ್ಜುನ ಮಾತಾಡಿಕೊಂಡ್ರು ಅಂತ ಎಲ್ಲ ನೋಡ್ತಾ ಇದ್ರು. ಅಲ್ಲಿ ಏನು ನಡೆದಿದೆ ಎಂಬುದು ತೀಕ್ಷ್ಣವಾದ ಯೋಗ ದೃಷ್ಟಿಯಿಂದ ನೋಡಿದ್ದು ಭೀಷ್ಮಾಚಾರ್ಯನು. ಏನು ನೋಡ್ತಾರೆ ಹೇಳ್ತಾರೆ ಗೊತ್ತಾ? ಏ ಕೃಷ್ಣ, ನಾನು ಅವಾಗೆ ನೋಡಿದೆ ಗೊತ್ತಾ, ನೀನು ಅರ್ಜುನನ ಮಾತಿಗೆ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿ ಅಕ್ಷಣ ಅಪಹೃತಂ ಆಯುಹ್, ಎಲ್ಲ ಈ ಕೌರವ ಸೈನ್ಯದ ಆಯುಷ್ಯವನ್ನೆಲ್ಲ ನಿನ್ನ ಕಣ್ಣಿಂದ ಅಪಹಾರ ಮಾಡಿಬಿಟ್ಟಿಯಲ್ಲಪ್ಪ, ನಾವು ಬದುಕಿದ್ರು ಸತ್ತವರಂತೆ ಆಗಿಬಿಟ್ಟಿವಲ್ಲ. ಕೇವಲ ಗೊಂಬೆಗಳನ್ನು ಬೀಳ ಹಾಕೋದಿತ್ತು ಅರ್ಜುನನಿಗೆ ಮಾತ್ರ, ನೀನೇ ಕೊಂದದ್ದು ಹರಿಯೇ ಎಲ್ಲರನ್ನ. ಅದೇ ಕೃಷ್ಣ ಹೇಳಿದ ಧರ್ಮರಾಜನಿಗೆ, ನಾನು ಅಶ್ವತ್ಥಾಮನ ಆಯುಷ್ಯ ಅಪಹಾರ ಮಾಡಿದ್ದೇನೆ, ಸತ್ತಿದ್ದಾನೆ, ಅದಕ್ಕೆ ಸತ್ತಾನೆ ಅಂತ ಹೇಳು ಅಂತ. ಅದಕ್ಕೆ ದೇವರ ಮಾತು ಧರ್ಮ, ಧರ್ಮವನ್ನೇ ದೇವರು ಮಾತಾಡೋದು, ಸತ್ಯವನ್ನೇ ದೇವರು ಮಾತಾಡೋದು. ದೇವರು ಮಾತಾಡಿದ್ದಕ್ಕೆ ಸತ್ಯ ಅಲ್ಲ, ಸತ್ಯವನ್ನೇ ಮಾತಾಡುತ್ತಾನೆ, ಕತ್ತಲದ ಬೇರೆ ಮಾತಾಡಲ್ಲ. ಆದರೆ ಧರ್ಮರಾಜರಂಥ ಮಹಾಪ್ರಭುಗಳಿಗೆ ಆ ಕಾಲದಲ್ಲಿ ಸಂಶಯ ಬಂತು. ದೇವರು ಹೀಗೆ ಹೇಳ್ತಾ ಇದ್ದಾರೆ, ಬದುಕೇ ಇದ್ದಾನಲ್ಲ, ನಾನು ಹೇಗೆ ಹೇಳಲಿ? ನಮಗೆ ಗೊತ್ತಿದ್ದ ಧರ್ಮ ಏನಿರುತ್ತಲ್ಲ ಅದನ್ನು ಹಿಡ್ಕೊಂಡು ಒದ್ದಾಡ್ತಿರ್ತೀವಿ, ಪರಧರ್ಮ ಗೊತ್ತಾಗಲ್ಲ, ದೊಡ್ಡವರು ಹೇಳಿದ ಧರ್ಮದ ಮಾತುಗಳ ತಲೆಗೆ ಏರಲ್ಲ. ಅಂತ ಕಾಲಕ್ಕೆ ನಾನು ಯಾಕೆ ಹೇಳಿ ಹೊರಟೆ? ಒಂದು ಕಡೆ ಭಗವಂತ ಧರ್ಮರಾಜರಿಗಾದರೂ ಅವರ ಕರ್ಮಾನುಸಾರವೇ ಸಂಶಯ ಬಂದಿದ್ದು, ಅವರೇನು ಕಡಿಮೆಯಲ್ಲ, ಎಂದೂ ದೇವರ ಮಾತಲ್ಲಿ ಅವರಿಗೆ ಸಂಶಯವೇ ಬರಲ್ಲ, ಅಂಥವರಿಗೆ ಬಂತಲ್ಲಿ ಯಾಕೆ? ಕರ್ಮಾನುಸಾರ. ಇಲ್ಲೂ ವಸುದೇವನಿಗೆ ಹಾಗೆ ಬರಬೇಕಾಗಿತ್ತಲ್ಲ, ಬರಲಿಲ್ಲ. ಯಾಕೆ? ಆ ಕರ್ಮ ಕೂತಿಲ್ಲ, ದೇವ ಶುದ್ಧ ಜ್ಞಾನ ಕೊಟ್ಟ. ಸ್ವಾಮಿ ನೀನು ಹೇಳಿದ್ದೆ ಧರ್ಮವ ಹೊರಟ, ಆ ಕೂಸನ್ನು ಇಲ್ಲಿ ಕರ್ಕೊಂಬರೋದೇ ಧರ್ಮ, ನಿನ್ನ ಬಿಡೋದೇ ಧರ್ಮ. ಇದು ಭಾಗವತ, ಇದು ಭಾಗವತದ ಲಕ್ಷಣ. ಅಂದರೆ ಒಬ್ಬನೇ ಸ್ವಾಮಿ ಎಲ್ಲರಲ್ಲಿ ನಿಂತು ಹೇಗೆ ಪ್ರವೃತ್ತಿ ಮಾಡಿಸ್ತಾ ಇರ್ತಾನೆ, ಹೇಗಿರುತ್ತೆ ಅಂತ. ಹೌದಲ್ವ? ಮತ್ತೆ ಇವರಿಗಿಂತ ಹಾಗಾದರೆ ಯಮಧರ್ಮರಾಜರ ಅಂಶ ಅಲ್ಲಿ ಬಂದಿದ್ರಲ್ಲ, ಧರ್ಮರಾಜ ಅವರು ಕಡಿಮೆನಾ ಅಂದರೆ ಎಂದೂ ಇಲ್ಲ. ಅವರಿಗೆ ಕರ್ಮ ಕೂತಿತ್ತು, ಅದರಿಂದಾಗಿ ಅಲ್ಲಿ ಹಾಗಾಯಿತು. ಇವರಿಗೆ ಅದಿದ್ದಿಲ್ಲ, ಸ್ವಾಮಿ ತೆಗೆದು ಬಿಟ್ಟ, ಸಾಕ್ಷಾತ್ ತೀವ್ರ ಜ್ಞಾನ ಕೊಟ್ಟ. ಹೌದಲ್ವೋ? ಆದ್ದರಿಂದ ಈ ಅದಕ್ಕೆ ಅಧ್ಯಾತ್ಮ ರಸರಂಜನೆಯಲ್ಲಿ ಅರಣ್ಯಕಾಚಾರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ಧರ್ಮ ಬಹಳ ಸೂಕ್ಷ್ಮವಾದ್ದು, ಈ ಧರ್ಮದ ಕುರಿತು ನಮಗೆ ಗೊತ್ತಿಲ್ಲ, ಧರ್ಮ ಗತಿಜ್ಞ ವರ್ಯ ಅಂತ ಹೇಳ್ತಾರೆ. ಈ ವಿಶೇಷವಾಗಿರತಕ್ಕಂಥ ಧರ್ಮದ ಗತಿ ಎಂಥದ್ದು, ಅದರಲ್ಲಿ ತಿಳ್ಕೊಂಡವರಲ್ಲಿ ಶ್ರೇಷ್ಠ ನೀನು, ನೀನೇ ನನ್ನ ಕಾಲದಲ್ಲಿ ಆ ಸರಿಯಾದ ಒಂದು ಪ್ರೇರಣೆ ಮಾಡಬೇಕಪ್ಪ ಅಂತ ಹೇಳ್ತಾರೆ. ಅದಕ್ಕೆ ನಾವು ದೇವರ ಶರಣಾಗತರಾಗಬೇಕು. ಸ್ವಾಮಿ ಏನು ಧರ್ಮ, ಯಾವುದು ಅಧರ್ಮ, ಏನಿದೆ ಎಂಬುದು ನಮ್ಮ ತಿಳುವಳಿಕೆ ಕೊಟ್ಟು ಅನುಗ್ರಹ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮಗೆ ಗೊತ್ತಿದ್ದದ್ದೇ ಧರ್ಮ ಅಂತ ಬುಕ್ಕಿಶ್ ನಾಲೆಡ್ಜ್ ಏನಿರುತ್ತೆ ಆ ಪ್ರಾಕ್ಟಿಕಲ್ಲಿ ಬಂದಾಗ ಪಲ್ಟಿ ಹೊಡೆದಿರುತ್ತೆ, ಪ್ರಾಕ್ಟಿಕಲ್ಲಿ ಬಂದಾಗ ಪಲ್ಟಿ ಹೊಡೆದಿರುತ್ತೆ. ಇದೆಲ್ಲ ಬಹಳ ಇವೆ, ಬಹಳ 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 ಕೂತಿವೆ. ದೊಡ್ಡ ದೊಡ್ಡವರ ಚರಿತ್ರೆಯಲ್ಲಿ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಆಶ್ಚರ್ಯ ಆಗುತ್ತೆ, ವಸುದೇವನಿಗೆ ಯಾವ ಮಾತಿಲ್ಲ, ಸಂಶಯ ಇಲ್ಲ, ಏನಿಲ್ಲ, ಹೊರಟದ್ದೆ. ಅದಕ್ಕೆ ಸ್ವಾಮಿ ಮಗನಾಗಿ ಬಂದ, ಮಗನಾಗಿ ಬಂದ, ಅನುಗ್ರಹ ಮಾಡಿದ. ಧರ್ಮರಾಜನಿಗೇನು ಕಡಿಮೆ ಮಾಡಿಲ್ಲ, ಜೊತೆಗೆ ಸ್ನೇಹಿತನಾಗಿ ಸದಾ ಕಾಲ ಇದ್ದುಕೊಂಡು ಅವರನ್ನು ಅನುಗ್ರಹ ಮಾಡಿದ. ಆದರೆ ನಂದೆಲ್ಲಿ ಬಂದಿತ್ತು ಅಂದರೆ ಅಂಥ ದೊಡ್ಡವರಿಗೆ ಕರ್ಮದಿಂದಾಗಿ ಚೂರು ಒಂದು ವಿಷಯದಲ್ಲಿ ಬಂದರೆ ನಮ್ಮಂಥವ್ರು ಹೇಗಿರ್ತೀವಿ, ಬಿದ್ದೋಗಿರ್ತೀವಿ ನಾವು.
ಅದರಿಂದ ನಮಗೆ ಗೊತ್ತಿದ್ದದ್ದೇ ಧರ್ಮ ಅಂತ ಹೋಗಬಾರದು. ದೊಡ್ಡವರು ದೇವರು ವಿಶೇಷವಾಗಿ ನಮಗೇನಾದರೂ ಹೇಳಲಿಕ್ಕೆ ಬಂದಾಗ ಅದನ್ನು ತಿರಸ್ಕಾರ ಮಾಡಬಾರದು. ಒಳಗೇನೋ ಕೂತಿರುತ್ತೆ, ಆ ಕೂತಿದ್ದನ್ನು ತಿರಸ್ಕಾರ ಮಾಡಲಿಕ್ಕೆ ನಮಗೂ ಗೊತ್ತಿದ್ದ ಧರ್ಮ ಅದನ್ನು ಅಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಬರ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಯಾವುದು ನಮ್ಮ ತಲೆಯಲ್ಲಿ ಕೂತಿರುತ್ತೋ ಅದನ್ನು ತೆಗೆದು ಬಿಡಬೇಕು. ಒಂದು ಚಿಕ್ಕ ದುಷ್ಟ ಅಂತ ಹೇಳ್ತೇನೆ, ನಮ್ಮ ಪ್ರವೃತ್ತಿ ಹೇಗಿರುತ್ತೆ ಅಂತ. ಒಂದು ಕಡೆ ಹೋಗಿದ್ದಾಯಿತು, ಎಲ್ಲೋ ಒಂದು ಕಡೆ ಸ್ವಾಮಿಗಳು ಹೋದರೆ ಪೂಜೆ ಕೊಡ್ತಿದ್ದಾರೆ. ಪೂಜೆ ಕೊಡಬೇಕಾದ್ರೆ ತುಳಸಿ ಇಲ್ಲ, ಶಿಷ್ಯರು ತರಬೇಕಾದವ ಅವನು ನೋಡಿಕೊಂಡಿಲ್ಲ, ಕೊಳತು ಹೋಗ್ಬಿಟ್ಟಿದೆ. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ಏ ಬೇಗ ಹೋಗ್ರಪ್ಪ ತುಳಿಸ್ತಾರ್ರಿ, ಬೇಗ ಪೂಜೆ ಆಗಬೇಕು ಅಂತ. ಶಿಷ್ಯ ಅಂದ, ಸ್ವಾಮಿ ಇವತ್ತು ತುಳಸಿ ತೆಗಿಬಾರ್ದಲ್ವಾ? ಅದು ಸ್ವಾಮಿ ಗೊತ್ತಿಲ್ವೇ, ತುಳಸಿ ಯಾವ ದಿವಸ ತೆಗಿಬೇಕು ಯಾವ ದಿವಸ ತೆಗಿಬಾರ್ದು ಅಲ್ಲೂ ಹೇಳಿರ್ತಾರೆ ಪುಸ್ತಕದಲ್ಲಿ, ಇಂಥ ದಿವಸ ತೆಗೆದ್ರೆ ಇಂಥ ಅಪರಾಧ. ಹೌದು ಹೇಳಿದ್ದಾರೆ ಬುಕ್ಕಲ್ಲಿ ಹೇಳಿದ್ದಾರೆ, ಇಲ್ಲ ಅಂದಿಲ್ಲ, ಅದನ್ನು ಫಾಲೋ ಮಾಡಬೇಕಾಗಿದೆ. ಸ್ವಾಮಿಗಳು ಮಾಡ್ತಾರೆ ಅದನ್ನು, ಅದಕ್ಕೆ ಸ್ವಾಮಿಗಳಾಗಿದ್ದಾರೆ ಅವರು, ಹೌದಲ್ವೋ? ಆದರೆ ಧರ್ಮ ಸೂಕ್ಷ್ಮಗಳು ಬೇರೆ ಇರುತ್ತೆ. ಭಗವಂತ ಆಚಾರ ಕರಾರ್ಚಿತ ಮೂರ್ತಿ ಸಿದ್ಧ ಆಗಿ ಕೂತಾಗ, ಪೂಜೆಗೆ ಸಿದ್ಧವಾಗಿ ಕೂತಾಗ ತುಳಸಿ ಇಲ್ಲ ಅಂತ ಹೇಳಿದರೆ ಆ ದಿನ ಏನಿದೆ, ದಿನ ಯಾವುದು ನಿಷಿದ್ಧ ದಿನ ಅಂತಿದೆಯಲ್ಲ, ಇವರಿಗಾಗಿ ವಿಶೇಷವಾಗಿ ಪರ್ವಕಾಲ ಆಗಿಬಿಡುತ್ತೆ. ಅಂದರೆ ಯಾವ ದಿವಸ ತುಳಸಿ ತೆಗಿಬಾರ್ದು, ತೆಗಿಬೇಕು ಅಂತ ಹೇಳಿದ್ರೆ ಮುಗಿದೋಗಿ ತೆಕ್ಕೊಂಡು ಬರಬೇಕಷ್ಟೇ, ಸ್ವಾಮಿ ಹೇಳಿದ್ರೆ ಮುಗಿದೋಯ್ತಲ್ಲಿ. ಶಿಷ್ಯನ ತಲೆ ಕೊರೀತಾ ಇತ್ತು, ಅಯ್ಯೋ ಇವತ್ತು ತೆಗಿಬಾರ್ದು, ಇದೇನು ಸ್ವಾಮಿಗಳು ಏನು ಹೀಗೆ ಹೇಳ್ಬಿಡ್ತಾರಪ್ಪ, ಹೀಗೆ ಹೇಗೆ ಮಾಡ್ಬೇಕಪ್ಪ ಏನು, ಯಬ್ಬ ಗಿಜ್ಜ 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 ಒದ್ದಾಡ್ಬಿಟ್ಟ. ಅಷ್ಟರೊಳಗೆ ಅಲೆ ನಡೆದಿತ್ತು, ಅಷ್ಟರೊಳಗೆ ಪಕ್ಕದಲ್ಲಿ ಒಬ್ಬ ಹುಡುಗ, ಅವನು ಮಾಮೂಲ ಪಾರಾಯಣ ಎಲ್ಲ ಮಾಡ್ಕೊಂತ ಇದ್ದ, ತುಳಸಿಗೆ ಸೆಟಪ್ಗೆ ಒಬ್ಬರಿಗೆ ಇಟ್ಟಿದ್ರು, ಇದು ಮಾತಾಡೋ ಮುಗಿಯೋದ್ರೊಳಗೇನೆ ಹೋಗಿ ತುಳಸಿ ತಂದಾಯ್ತು, ತಂದು ಕೊಟ್ಟಾಯ್ತು. ನಾನು ನೋಡ್ತಾ ಇದ್ದಲ್ಲೆ ದಂತ ತಟ್ 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 ಇಟ್ಬಿಟ್ಟ. ಸ್ವಾಮಿ ನೋಡಿದ್ರು, ನೀ ತಂದಿಯಾರೋ ಅಂದ್ರು. ಹೌದು. ಆದ್ಮೇಲೆ ಇವರು, ಅಲ್ಲ ಇವತ್ತು ತರಬಾರ್ದಳೆ, ಏ ಸುಮ್ಮನೆ ಇರು, ಸ್ವಾಮಿ ಹೇಳ್ದಾನು ಮುಗೀತಷ್ಟೇ, ಯಾವ ಪಾಪ ಇಲ್ಲ ಪೀಪ ಇಲ್ಲ, ದೇವರಿದ್ದಾರೆ ದೊಡ್ಡವ್ರು ಹೇಳಿದ್ದಾರೆ ಮುಗೀತಷ್ಟೇ ತಗೋ. ಯಪ್ಪ ನಾನೆಲ್ಲಿ ನೋಡ್ತಾ ಇದ್ದೆ, ಒಬ್ಬನೇ ಸ್ವಾಮಿ ಇಬ್ಬರು ಜೀವರಲ್ಲಿ ಹೇಗೆ ಪ್ರವೃತ್ತಿ ಮಾಡಿಸ್ತಾ ಇದ್ದಾನೆ ಮತ್ತೆ ಅವನಿಗೇನು ಗೊತ್ತಿಲ್ಲ ಅಂತಲ್ಲ, ಇವನಿಗಿಂತ ಜಾಸ್ತಿ ಹೇಳ್ಕೊಂಡಿದ್ದಾನೆ ಅವನು. ಏನು ಯಾವ್ಯಾವ ದಿನ ತೆಗಿಬಾರ್ದು, ಯಾವ್ಯಾವ ದಿನ ತೆಗಿಬೇಕು, ಏನಾಗತ್ತೆ ಎತ್ತ ಏನು ಎಲ್ಲ ಗೊತ್ತು, ಅವನಿಗೆ ಗೊತ್ತು ಇವನಿಗೆ ಗೊತ್ತು. ಬುಕ್ಕಿಶ್ ನಾಲೆಡ್ಜ್ ಇಬ್ಬರಿಗೂ ಇದೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಕಾಲಕ್ಕೆ ಇಬ್ಬರು, ಇವನು ಅಷ್ಟೇ ಅವನು ಅಷ್ಟೇ. ಏನು ತಮ್ಮದಾದ ದೇವರ ಪೂಜೆ ಬಂದರೆ, ಮತ್ತು ಅಲ್ಲಿ ಪ್ರಶ್ನೆಗಳು ಬರುತ್ತಲ್ಲ, ತಮ್ಮದಾದ ದೇವರ ಪೂಜೆ ಬಂದಾಗ ತುಳಸಿ ಇಲ್ಲದಿದ್ದರೆ, ಅವತ್ತು ತುಳಸಿ ತೆಗಿಬಾರದು ಅಂತಿದ್ದರೆ ತುಳಸಿ ತೆಗಿಲಿಕ್ಕೆ ಹೋಗಲ್ಲ ಅವರು. ದೇವರ ಪೂಜೆ ತುಳಸಿ ಕಾಷ್ಠದಿಂದಲೇ ಮಾಡಿಬಿಡ್ತಾರೆ, ಅಥವಾ ಮೃತ್ತಿಕೆ ಸ್ಪರ್ಶ ಮಾಡಿ ಮಾಡಿಬಿಡ್ತಾರೆ. ಅಷ್ಟು ಧರ್ಮ ಗೊತ್ತಿದ್ದವರು ಅವರು. ಆದರೆ ಆಚಾರ ಕರಾರ್ಚಿತ ಮೂರ್ತಿ ಆತ ಪೂಜೆಗೆ ಸಿದ್ಧನಾಗಿದ್ದಾಗ ಎಲ್ಲ ಬದಲಾಗಿಬಿಡುತ್ತೆ, ಕಾಲಾಭಿಮಾನಿಗಳೆಲ್ಲ ಬದಲಾಗಿಬಿಡ್ತಾರೆ, ಎಲ್ಲರೂ ಬದಲಾಗಿಬಿಡ್ತಾರೆ ಅಲ್ಲಿ ದೇವರ ಪೂಜೆಗಾಗಿ. ಈ ಸೂಕ್ಷ್ಮ ನಮಗೆ ಗೊತ್ತಾಗಲ್ಲ, ದೊಡ್ಡವ್ರನ್ನ ಹೆದರು ಹಾಕೊಂಡ್ಬಿಡ್ತೀವಿ, ಏನು ಸ್ವಾಮಿ ಹೀಗೆ ಹೇಳ್ತಾರೆ ಮಾಡಬಾರ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮಗಿಂತ ದೊಡ್ಡವರು ಅಂತ ಏನು ಕೂತಿರ್ತಾರಲ್ಲ ಅವರೆಲ್ಲ ತಿಳ್ಕೊಂಡಿರ್ತಾರೆ. ಅವಾಗ ಸ್ವಾಮಿ ಹೇಳಿದ್ರು, ಎಲ್ಲ ಹುಚ್ಚ, ನಾವು ಯಾಕೆ ಹೇಳಿದ್ದು ಅನ್ಕೊಂಡಿದ್ವಿ, ಇದೇ ನೀನು ಪ್ರತ್ಯೇಕ ಚಿಕ್ಕ ದೇವರ ಪೆಟ್ಟಿಗೆ ಮಾಡ್ಕೊಂಡು ಪೂಜೆ ಮಾಡ್ತಿದ್ಯಾ, ಅವಾಗ ಉಲ್ಲಂಘನ ಮಾಡಬೇಡ, ಜ್ಞಾನಿಗಳಿಗೆ ದೊಡ್ಡ ಭಗವಂತ ಆಚಾರಕರಾಚಿತ ಮೂರ್ತಿಗೆ ಬಂದಾಗ ಅದು ಅಲ್ಲಿ ಕೂಡ ಖುಷಿ ಬಂದಂತೆ ತೆಗಿಬಾರದು. ಅಪಧರ್ಮ ಏನು, ನಿನ್ನ ತೆಗೆದುಕೊಂಡಿದ್ದೆಲ್ಲ ಹಾಳಾಯಿತಲ್ಲ ತುಳಸಿ, ಅಂಥ ಕಾಲಕ್ಕೆ ಮಾಡಲಿಕ್ಕೆ ಆಗುತ್ತಪ್ಪ, ದೇವರು ಕ್ಷಮ ಮಾಡ್ತಾನೆ ಅದಕ್ಕೆ, ನಾನು ತಿಳ್ಕೊಂಡೇ ಹೇಳಿದ್ದೇನೆ ಅಂತ ಹೇಳಿದರೆ ಆವಾಗ ಅವನಿಗೆ ನಾಚಿಕೆ ಆಯಿತು. ಸ್ವಾಮಿ ನಿಮಗೆಲ್ಲ ಗೊತ್ತು, ನಂಗೆ ಗೊತ್ತಿದ್ದೆ, ನಿಮ್ಮ ಮುಂದೆ ತಪ್ಪಾಗಿ ಹೇಳಲಿಕ್ಕೆ ಹೋದೆ, ಕ್ಷಮ ಮಾಡಿ ಅಂತ ಕಾಲಿಗೆ ಬಿದ್ದ. ಯಾಕೆ ಹೇಳಿದೆ ಇಂಥ ದೊಡ್ಡ ದುಷ್ಟ ಅಂತ? ವಸುದೇವ ಒಂದು ಚೂರು ಪಿಟಕ್ಕಂತ ಮಾತಾಡದೆ ಸ್ವಾಮಿನೇ ಹೇಳಿದ ಧರ್ಮವಯ್ಯ, ಇದೇನು ಎಂಥ ದೊಡ್ಡ ತಪ್ಪು, ತುಳಸಿ ತೆಗೆಯೋದಲ್ಲ, ಇಲ್ಲೇನು ನಮ್ಮ ಮಗುವನ್ನ ಬಚ್ಚಿಟ್ಟು ಇನ್ನೊಂದು ಮಗುವನ್ನ ಕೊಲ್ಲಲಿಕ್ಕೆ ಕೊಡೋದು, ಎಂಥ ಭೀಕರ ಪಾಪ, ಎಂಥ ಭೀಕರ ಪಾಪ ರೀ, ನಮ್ಮ ಮಗುವನ್ನ ಬಚ್ಚಿಟ್ಟು ಇನ್ನೊಂದು ಮಗುವನ್ನ ಕೊಲ್ಲಲಿಕ್ಕೆ ಕೊಡೋದು, ಮಾಡ್ಬೋದಾ ಇದು? ಮಾಡಿದ ವಸುದೇವ. ಯಾಕೆ? ಕೃಷ್ಣ ಹೇಳಿದ್ದಕ್ಕೆ ಅಲ್ಲ. ಅದೇನಾದರೆ ಅವನಿದ್ದಾನೆ ನೋಡಿಕೊಡ್ತಾನೆ, ಅವನಿದ್ದಾನೆ. ಆ ಭರವಸೆ, ಧರ್ಮ ಅಂದರೆ ಇವ ಹೇಳಿದ್ದು ಧರ್ಮ ಅಂಬೋ ಭರವಸೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಅರೆ ಕಶ್ಯಪರು ಬಂದಿದ್ದವರು, ಅವರಿಗೆ ಏನು ಜ್ಞಾನ ಇತ್ತು ಅದು ಆಕ್ಟಿವೇಟ್ ಆಗಿತ್ತಲ್ಲಿ ವಸುದೇವರಾಗಿದ್ದಾಗ, ಅದ್ಭುತವಾಗಿರತಕ್ಕಂಥ ತತ್ವಜ್ಞಾನ, ಅದಕ್ಕೆ ಅವರಿಬ್ಬರಲ್ಲಿ ಸ್ವಾಮಿ ಮಗನಂತೆ ಬರಲಿಕ್ಕಾದರೂ ಕೂಡ ಅದೊಂದು ಯೋಗ್ಯತೆ ಇರಬೇಕಲ್ಲ, ಅದಂಥ ಜ್ಞಾನ, ಅದನ್ನು ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಹಾ, ಇನ್ನೊಂದು ಹೇಳಿಬಿಡುತ್ತೆ, ನೆನಪಾಯಿತು. ದಿನ ಆಗಲೂ ಸ್ವಾಮಿಗಳೊಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತಿದ್ರು. ಚಾತುರ್ಮಾಸ್ಯಕ್ಕೆ ಕೂತಾಗ ದಿನ ಆಗಲೂ ಸ್ವಾಮಿಗಳ ಜೊತೆಗೆ ಸ್ನಾನಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ. ಅಲ್ಲಿ ಹೋದರೆ ಸ್ವಾಮಿಗಳ ನೀರಲ್ಲಿ ನಿಂತ್ಕೊಂಡು ವಿಶೇಷವಾಗಿ ಸಂಕಲ್ಪ ಮಾಡಿಸ್ತಾ ಇದ್ರು. ಮಾಡಿಸ್ತಾ ಇದ್ರೆ ಮಾಡ್ಕೊಂಡ್ಬಿಟ್ಟು ನಂತರ ದಂಡ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ವಿ. ಒಂದ್ಸಲ ಒಬ್ಬ ಶಿಷ್ಯನಿಗೆ ತಲೆಗೆ ಬಂತದು, ಏನದು ಅಲ್ಲಿಗೆ ಹೋಗಿ ನಾವ್ಯಾಕೆ ಸ್ವಾಮಿಗಳ ಜೊತೆ ನಿಂತ್ಕೊಂಡಿರ್ಬೇಕು, ಯಾಕೆ ಆ ಮಾಡೋ ಸಂಕಲ್ಪ ಅದೇನು ಮಂತ್ರಗಳು ಅವೆಲ್ಲ ನಮಗೂ ಬರುತ್ತಲ್ಲ, ಎಲ್ಲ ಪುಸ್ತಕದಲ್ಲೇ ಇರೋದೆ, ನಮಗೂ ಬರುತ್ತೆ, ಅಲ್ಲಿ ಹೋಗಿ ಏನೋ ವಿಶೇಷ ಇದ್ರೆ ಅನ್ಕೋಬಹುದು, ದಿನ ಇಷ್ಟೇ ಆ ಭಾಗ್ಯಕ್ಕೆ ಇವ್ರ ಜೊತೆಗೆ ಯಾಕೆ ಅಲ್ಲಿ ಕೂತ್ಕೋಬೇಕು ಅಂತ ಮೊದಲೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ದ. ಮೊದಲೇ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಏನು ಸ್ವಾಮಿಗಳನ್ನ ಸ್ನಾನ ಮಾಡ್ಕೊಂಡು ಬರಬೇಕು ಆ ಹೊತ್ತಿಗೆ ತಾನು ಏನು ಪೂಜೆ ಕೂತ್ಕೊಂಡ್ಬಿಟ್ಟು ನಿಮ್ಗಿಂತ ಮೊದಲು ನಾ ಮಾಡಿದೆ. ಆದ್ಮೇಲೆ ಅವನಿಗೆ ಬರಲೇ ಇಲ್ಲ ತಲೆಗೆ. ಕೊನೆಗೆ ಅಂದ, ನಮ್ಗೆ ಗೊತ್ತಲ್ಲ ಎಲ್ಲ ಸಂಕಲ್ಪಗಳು ಅಂದ. ಆವಾಗ ಒಂದು ಮಾತು ಹೇಳಿದ್ದ ನಾನು, ನಿಂಗೆಲ್ಲ ಗೊತ್ತಯ್ಯ, ನಿಂಗೆ ಗೊತ್ತಿಲ್ಲದ ಯಾವುದೂ ಇಲ್ಲ ಅಂಬುದು ಗೊತ್ತಾಗ್ಬಿಟ್ಟಿದೆ ನಿಂಗೆ, ಒಂದು ಗೊತ್ತಾಗಿಲ್ಲ, ಸಂಕಲ್ಪ ನಿಂಗೆ ಗೊತ್ತು, ದೊಡ್ಡವ್ರು ಹೇಳು ಸಂಕಲ್ಪ ನಿಂಗೆ ಗೊತ್ತು, ಅದಕ್ಕೆ ಮೊದಲೇ ಮಾಡ್ಕೊಂಡು ಬರ್ತಾ ಇದೀಯ, ಆದರೆ ಅವರ ಜೊತೆಗೆ ಹೋದಾಗ ಸ್ನಾನಕ್ಕೆ ದೇವತೆಗಳೇ ಬಂದಿರ್ತಾರೆ, ಅವರನ್ನ ಬಿಟ್ಟು ನೀನೊಬ್ಬನೇ ಹೋದ್ರೆ ನಿನ್ನ ಮುಖ ನೋಡದೆ ಹೋಗ್ತಾರೆ ಎಂಬುದು ನಿಂಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಈ ಸೂಕ್ಷ್ಮಗಳು ನಮ್ಗೆ ಗೊತ್ತಿರಲ್ಲ. ಅವಾಗ ಅವನ ತಲೆಗೆ ಬಂತು, ಹೌದಲ್ಲ, ದೊಡ್ಡವರು ಸ್ವಾಮಿಗಳು ಹೋದಾಗ ಸ್ನಾನಕ್ಕೆ ದೇವತೆಗಳೇ ಬರ್ತಾರಲ್ಲಿ, ಆ ಸನ್ನಿಧಾನದಲ್ಲಿ ಸ್ನಾನ ಮಾಡೋದು ನನ್ನ ತಪ್ಪಿ ಹೋಯಿತು, ದೊಡ್ಡ ಬುದ್ಧಿ, ನಂಗೂ ಸಂಕಲ್ಪ ಮಾಡ್ಕೊಳ್ಳಿ ಬರುತ್ತೆ ಅಂತ ಮೊದಲೇ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ, ಎಂಥ ದಡ್ಡ ಅದೆ ಅಂತ ಆದ್ಮೇಲೆ ಖುದ್ದ. ಆ ರೀತಿಯಲ್ಲಿ ಈ ಧರ್ಮ ಸೂಕ್ಷ್ಮಗಳು ಬಹಳ ಕಷ್ಟ, ತಲೆಗೆ ಏರೋದೇ ಬಹಳ ಕಷ್ಟ. ಯಾಕೆ? ನಮ್ಮ ರಿಜಿಡ್ ಆ್ಯಂಡ್ ಫ್ರಿಜಿಡ್ ಮೆಂಟಾಲಿಟಿ ಸಾಕು ಗೊತ್ತಿರುತ್ತೆ ನಮ್ಮದು, ಚೇಂಜ್ ಮಾಡ್ಕೊಳ್ಳಿಕ್ಕೆ ನಮ್ಮದು ಒಪ್ಪಲ್ಲ, ಮಾಡಬಾರದು, ಸಾಮಾನ್ಯ ಕಾಲದಲ್ಲಿ ಯಾರೂ ಮಾಡಬೇಡು, ಆದರೆ ವಿಶೇಷ ಕಾಲಗಳಲ್ಲಿ ನಾವು ತಿಳ್ಕೊಂಡು ಮಾಡಬೇಕು. ಸಾಮಾನ್ಯವಾಗಿ ಯಾರೇ ಬಂದು ಯಾರಿಗೆ, ವಸುದೇವನಿಗೆ, ಏ ವಸುದೇವ ನಿನ್ನ ಮಗುವನ್ನು ಇನ್ನೊಬ್ಬರು ಮನೆಗೆ ಇಟ್ಟು ಅವ್ರು ಆ ಮಗುನ ಕರ್ಕೊಂಡು ಬಾ ಅಂದರೆ ನಾನು ತಲೆ ಬೇಕಾದ್ರೆ ಕೊಡ್ತೀನಿ, ಅದು ಮಾಡಲ್ಲ ಅಂತಾನೆ ವಸುದೇವ. ಹೌದಲ್ವ? ನಮ್ಮ ಮಗುವನ್ನು ಬಚ್ಚಿಟ್ಟು ಇನ್ನೊಂದು ಮಗುವನ್ನು ತರುವುದು ಒಂದು ಎಂಥ ಭೀಕರ ಪಾಪ, ಅದು ವಸುದೇವ ಮಾಡ್ತಿಲ್ಲ, ದೇವ ಹೇಳಿದ ಮಾಡೇ ಬಿಟ್ಟ, ಪುಣ್ಯ ಪಾಪ ಅದು ಇದು ಆಲೋಚನೆ ಮಾಡಲೇ ಇಲ್ಲ, ಸ್ವಾಮಿ ಹೇಳಿದ್ದೇ ಪುಣ್ಯ ಅಷ್ಟೆ. ಇದು ನಾನು ಅಲ್ಲಿ ಭಾಗವನ್ನು ಹೇಳ್ತಾ ಇದ್ದಾನೆ. ಇಂಥದ್ದು ಸ್ವಾಮಿ ಅವರಲ್ಲಿ ನಿಂತು ಪ್ರೇರಣೆ ಮಾಡ್ತಾ ಇದ್ದಾನೆ, ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಲ್ಲ. ಯಾಕೆ? ನಮ್ಮ ಕರ್ಮ ಕೂತಿರುತ್ತೆ. ಅದಕ್ಕೆ ಸಾಧನ ಅಂದರೆ ಹರಿವಾಯು ಗುರುಗಳ ಒಂದು ಸಂಕಲ್ಪಕ್ಕೆ ವಿರುದ್ಧವಾದ ಪ್ರವೃತ್ತಿ ಏನು ಬರುತ್ತಾ ಇರುತ್ತಲ್ಲ, ಅಂಥದ್ದಕ್ಕೆ ಕಾರಣವಾದ ಪಾಪ ಕಳಕೊಳ್ಳೋದೇ ಸಾಧನ. ಅದು ಬಿಟ್ಟರೆ ಇನ್ನೊಂದಿಲ್ಲ. ಭಾಗವತ ಸಪ್ತಮ ಸ್ಕಂಧ ದಶಮ ಸ್ಕಂಧ ತುಂಬ ಸಲ ಕೇಳಿಡ್ತೀವಿ. ಈ ಒಳಗೆ ಆಳ ದೃಷ್ಟಿ ಬರದಿದ್ದರೆ, ಇವೆಲ್ಲ ನಾವು ನೋಡದಿದ್ದರೆ ಭಾಗವತ ಕೇಳಿ ಪ್ರಯೋಜನ ಏನು? ಹೌದಲ್ವೋ? ಆ ರೀತಿಯಲ್ಲಿ ವಸುದೇವನಿಗೆ ನಾವು ನಮಸ್ಕಾರ ಮಾಡಬೇಕು. ವಸುದೇವ ಅಂತರ್ಯಾಮಿ ಭಗವಂತ ನಮಸ್ಕಾರ ಮಾಡಬೇಕು. ಸ್ವಾಮಿ ಎಂಥ ಒಂದು ಸಂಕಲ್ಪ ಕೊಟ್ಟಿಯಪ್ಪ ಅವರಿಗೆ, ಅವರ ಪಾದ ಹಿಡಿಯುವ ಭಾಗ್ಯ ಕೊಡು. ನಮ್ಮಲ್ಲೂ ನೀನೇ ಇದ್ದೀಯಾ. ಕಾಲಕ್ಕೆ ಸಕಾಲಕ್ಕೆ ದೊಡ್ಡವರ ಹತ್ರ ನೀನು ದೊಡ್ಡವರು ನಮಗೆ ಮುಂದೆ ನಿಂತು ಉಪದೇಶ ಕೊಡುವಾಗ ನಮಗೆ ಗೊತ್ತಿದ್ದೇ ಜಾಸ್ತಿ ಎಂಬ ದುರ್ಬುದ್ಧಿ ಕೊಡದೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗು ಹರಿಯೇ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಪುನಃ ಸೇರೋಣ.